ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசர்ணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரி ப்ரீதி சுவித்யாவாதசாரிணஃ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜபதத்வந்த்வ வாரிஜாசக்தமானசான் விஸ்வப்ரிய குருன் வந்தே மந்தோஹம் தீவி சுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரஸாததஃ ஸர்வே காமா பவந்தேவ சுபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம். அஜ்ஞானதிமிரச்சேதம் புத்திசம்பத் ப்ரதாயகம் விஜ்ஞான விமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். ஷோடசி கிரந்தத பந்தக பிரகரணவன்ன நோடத்தா பந்துவு, ಅದರಲ್ಲಿ ಹೇಳುತ್ತಾ ಬಂದರು. ನಮ್ಮಲ್ಲಿ ಭಗವಂತ ಲಿಂಗದೇಹದಲ್ಲಿ ಮೂರು ಕಾರಣಗಳು ಕೂತಿವೆ. ಯಾವುದ್ಯಾವುದು? ಅವಿದ್ಯಾ, ಕಾಮ, ಕರ್ಮ. ಅವಿದ್ಯಾ, ಕಾಮ, ಕರ್ಮ. ಈ ಅವಿದ್ಯೆ, ಅದನ್ನೇ ಅಜ್ಞಾನ ಅಂತ ಕರೀತಾರೆ. ಅವಿದ್ಯೆ, ಆ ಅಜ್ಞಾನ ಐದು, ಅದೇ ಏಳು, ಐದು. ಅದರಲ್ಲಿ ಎರಡು ಹೊರಗೂ ಬರುತ್ತೆ, ಒಳಗೂ ಸೇರುತ್ತೆ. ಏಳು ಅಂತ ಕಾಣುತ್ತೆ, ಐದು ಅಂತಲೂ ಕಾಣುತ್ತೆ. ಅಂಥ ಅಜ್ಞಾನದ ಶಾಖೆಗಳು ಬಂತು. ಅಜ್ಞಾನದ ಶಾಖೆಗಳು ಬಂತು. ಆ ಅಜ್ಞಾನದ ಶಾಖೆಗಳಿಂದ ಬಂದ ಪುಷ್ಪಗಳೇ ಅಭಿಮಾನಗಳು. ಒಂದೇ ಗಿಡ ಮೇಲಕ್ಕೆ ಬರುವಾಗ ಶಾಖೆಗಳಾಗುತ್ತೆ, ಆ ಶಾಖೆಗಳಿಗೆ ಹೂವು ಬಿಡುತ್ತೆ. ಅಜ್ಞಾನ ಒಂದೇ, ಏಳು ಶಾಖೆಗಳಾಯಿತು, ಏಳು ಶಾಖೆಗಳಿಗೆ ಬಿಟ್ಟ ಹೂವೇ ಅಭಿಮಾನ ಅಷ್ಟೇ. ಆ ಅಭಿಮಾನ ಈಗ ತುಂಬ ಕೂತಿದೆ. ಮತ್ತೆ ಈ ಅಭಿಮಾನ ಹೋಗಬೇಕಾದರೆ ಏನು ಮಾಡಬೇಕು ಎಂಬುದೇ ಪ್ರಶ್ನೆ. ಈ ಅಭಿಮಾನ ಕೂತಿದೆ, ಅದು ಯಾವ ಯಾವ ರೀತಿಯಾದ ಅಭಿಮಾನ ಕೂತಿದೆ ನಮ್ಮಲ್ಲಿ, ಅದನ್ನು ಹೇಳ್ತಾ ಇದ್ದಾರೆ. ಆ ಅಭಿಮಾನ ಕೂತಿದ್ರೆ, ಅಭಿಮಾನ ಹೋಗಬೇಕಾದ್ರೆ ಏನು ಮಾಡಬೇಕು? ಇಷ್ಟೇ, ಎಲ್ಲ ಹೂವು ಬಿಡುತ್ತಾ ಇದೆ ಗಿಡ. ಎಂಥ ಗಿಡ? ಹತ್ತಿರ ಹೋದರೆ ಸಾಕು, ಸತ್ತೋಗ್ತೀವಿ. ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆ ಗಿಡ. ಅದರಲ್ಲಿ ಹೂಗಳು ಬಿಡುತ್ತಾ ಇದೆ, ಆ ಹೂಗಳಿಂದ ಹಣ್ಣುಗಳು ಬರುತ್ತಾ ಇವೆ, ಅದರಿಂದ ಬೀಜಗಳು ಮತ್ತು ಬರ್ತಾ ಇವೆ, ಮತ್ತು ಅನೇಕ ಗಿಡಗಳು ಹೀಗೆ ಹೀಗೆ ಹುಟ್ಟಿ ಬರ್ತಾ ಇವೆ. ಹಾಗಾದರೆ ಇದನ್ನು ಹೆಚ್ಚಿಗೆ ಹೋಗದೇ ಇರಬೇಕಾದರೆ ಹೂಗಳೆಲ್ಲ ಕತ್ತರಿಸಬೇಕು. ಅವಾಗಂದ್ರು ಯಾರು ಇದನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಹೂಗಳೆಲ್ಲ ಕತ್ತರಿಸೋಣ, ನಂತರ ಎಲ್ಲ ಎಲೆಗಳು ಕತ್ತರಿಸೋಣ. ಒಬ್ಬರು ಅಂದರು, ಯಾಕಯ್ಯ ಕಷ್ಟ, ಬುಡಕ್ಕೆ ಒಂದು ಏಟು ಹಾಕಿದರೆ ಮುಗಿದೋಯ್ತಲ್ಲ, ಬುಡವೇ ಕಿತ್ತಿ ಹೋಗುತ್ತೆ. ಅವಾಗ ಇನ್ನೊಬ್ಬರು ಅಂದರು, ಬುಡಕ್ಕೆ ಏಟು ಹಾಕಿದರೆ ಗಿಡ ಬೀಳುತ್ತೆ, ಬೇರು ಬೀಳಲ್ಲ, ಬೇರು ಹಾಗೇ ಕೂತಿರುತ್ತೆ. ನಮ್ಮವರು ರೋಡಲ್ಲಿ ಗಿಡ ಕಟ್ ಮಾಡಿರುತ್ತಾರೆ, ಅಥವಾ ಅವರು ಕಟ್ ಮಾಡಿದರೆ ಬೇರೊಳಗೆ ಇರುತ್ತೆ. ದೇವರು ಕಟ್ ಮಾಡಿದರೆ ಹಾಗಲ್ಲ, ಮಳೆಗೆ ಗಿಡ ಬೀಳುತ್ತೆ ನೋಡಿ. ಮಳೆಗೆ ಗಿಡ ಬಿದ್ದಾಗ ಬುಡಸಹಿತ ಬೀಳುತ್ತೆ. ನಮ್ಮವರು ಕತ್ತರಿಸಿದ್ರೆ ಬುಡ ಒಳಕೋತಿರುತ್ತೆ. ಅದಕ್ಕೆ ನರಸಿಂಹದೇವರಿಗೆ ಬಿರುದಿದೆ. ಏನದು? ಘೋರ ಸಂಸಾರ ವೃಕ್ಷದ ಬೇರೊರಸಿ ಕೀಳುವ ಬಿರುದ ಭಯಂಕರ ಅಂತ. ಭೀಕರವಾದಂಥ ಈ ಬೇರುಗಳು ಹೇಗಿವೆ ಅಂದರೆ ಕಿತ್ತಲಿಕ್ಕೆ ಸಾಧ್ಯವೇ ಇಲ್ಲ, ಒಳಗೆ ಹೋಗಿವೆ. ಅದನ್ನು ಕಿತ್ತೋ ಸಾಮರ್ಥ್ಯ ಆ ಮಹಾಪ್ರಭುವಿಗೆ ಕೂತಿದೆ, ಅವನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನಿನ್ನೆವರೆಗೂ ಏನು ಬಂದಿತ್ತು, ಈ ಅಭಿಮಾನ ಹೇಗೆ ಹೇಗೆ ಬಂತು? ನಮ್ಮ ಸುತ್ತೂ ಇರುವ ಪದಾರ್ಥಗಳ ಮೇಲೆ ಅಭಿಮಾನ, ಸುತ್ತೂ ಇರುವ ವ್ಯಕ್ತಿಗಳ ಮೇಲೆ ಅಭಿಮಾನ, ನಮ್ಮವರ ಮೇಲೆ ಅಭಿಮಾನ, ಶರಿ ನಮ್ಮ ಮೇಲೆ ಅಭಿಮಾನ, ಕೊನೆಗೆ ನಮ್ಮ ಮೇಲೆ ಅಭಿಮಾನ ಎಂಬುದನ್ನು ಬಿಡಿಸಿದರೆ ಶರೀರದ ಮೇಲೆ ಅಭಿಮಾನ, ಇಂದ್ರಿಯಗಳ ಮೇಲೆ ಅಭಿಮಾನ, ಮನಸ್ಸಿನ ಮೇಲೆ ಅಭಿಮಾನ ಕೊನೆಗೆ ಬಂತು. ಇದು ಒಂದಕ್ಕೊಂದು ಜಾಸ್ತಿ. ದೃಷ್ಟಾಂತ ಒಂದು ಕೊಡಬೇಕಾದರೆ ಅದು ಚೆನ್ನಾಗಿ ತಲೆ ಕೂತ್ರೆ ಹೋಗೋ ತಿಳಿದಿರಲಿಲ್ಲ. ನಾವು ಮಂತ್ರಾಲಯ ಗೊತ್ತಲ್ಲ ನಿಮಗೆ, ಮಂತ್ರಾಲಯ ಗೊತ್ತಿದ್ರೆ ಮಂತ್ರಾಲಯಕ್ಕೆ ನೀರು ಬಂದದ್ದು ಗೊತ್ತಿರಬೇಕು. ತುಂಬಾ ನೀರು ಬಂತು, ಯಾರು ವೃಂದಾವನವೇ ಮುಕ್ಕಾಲು ಮುಳುಗೋಗಿತ್ತು. ಆ ಪಕ್ಕ ಊರೇ ಕರ್ನೂಲು ಅಂತ ನಮ್ಮೂರು. ಆ ನೀರು ಬಂದಾಗ ನಾನು ಇದ್ದೆ, ನಮ್ಮೂರಿಗೂ ತುಂಬ ನೀರು ಬಂತು. ಆ ನೀರು ಬಂದಾಗ ನಾನು ಇದ್ದೆ. ಎಷ್ಟು ನಮಗೆ ಕಣ್ಣಿಗೆ ಕಾಣಿಸ್ತು ಅಂದರೆ, ನಾವು ಓಡಾಡಿದ ರೋಡ್ ಎಲ್ಲ ಒಂದು ಮನುಷ್ಯರ ಅಡಿ ಎತ್ತರ ನೀರು, ಅಲ್ಲಿ ದೋಣಿ ಹಾಕ್ಕೊಂಡು ಓಡಾಡ್ತಾ ಇದ್ರು. ಆ ಪರಿಸ್ಥಿತಿ, ನೀರು ಅಂದರೆ ಹೆದರಿಕೆ ಎಲ್ಲರಿಗೂ. ಹಾಗೆ ಶುರುವಾಗಿತ್ತು, ಎಲ್ಲಿ ಇಡೀ ಟೌನ್ ಎಲ್ಲ ಮುಳುಗೋಗುತ್ತೋ ಅಂತ ಎಲ್ಲ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋಗಲಾರದು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ನೀರು ಬಂದುಬಿಟ್ಟಿದೆ, ಎಲ್ಲ ಕಡೆ ನೀರು ಬಂದುಬಿಟ್ಟಿದೆ. ಅಲ್ಲಿ ಆ ಸಮಯ ಅಂಥದ್ದು ಅಂದರೆ ಸರಿಯಾಗಿ ಅಕ್ಕಿ ಎಲ್ಲ ಸೀಸನಲ್ಲಿ ಸಿಗುವ ಸಮಯ. ಒಂದು 5-6 ಮೂಟೆ 10 ಮೂಟೆ ಮನೆಯಲ್ಲಿ ಹಾಕಿಸ್ಕೊಂಡಿರ್ತಾರೆ ಆ ಥರ ಆ ಸಮಯ. ಸಾಮಾನ್ಯವಾಗಿ ಯಾರಾದರೂ ಬಂದು ಒಂದು ಮೂಟೆ ಕೊಡ್ರಿ ಅಂದರೆ ಹೋಗ್ರಿ, ಮೂಟೆ ಅಕ್ಕಿ ಕೊಡಬೇಕಾ? ಎಷ್ಟು ಕಾಸ್ಟ್ಲಿ ಇವಾಗ ಅಕ್ಕಿ? ಎಷ್ಟು ಕಾಸ್ಟ್? 50-60? ಹಾಂ. ಮತ್ತು ಒಂದು ಮೂಟಕ್ಕೆ ಅಂದರೆ ಯಾರು ಕೊಡ್ತಾರೆ? 5,000-6,000? ಕೊಡಲ್ಲ. ನಿಮ್ಮ TV ಕೊಡ್ತೀರಾ? ಕೊಡಲ್ಲ. ಫ್ರಿಡ್ಜ್ ಕೊಡ್ತೀರಾ? ಕೊಡಲ್ಲ. ಕಾರು ಕೊಡ್ತೀರಾ? ಸರ್ವಥ ಕೊಡೋದೇ ಇಲ್ಲ. ಆದರೆ ನೀರು ಕೊಚ್ಚಿಕೊಂಡು ಬರ್ತಾ ಇದೆ. ಕಣ್ಣೆದುರಿಗೆ ಸಂಪಾದನೆ ಮಾಡಿ ಹಾಕಿದ TV, ಏನು ಫ್ರಿಡ್ಜು, ಅಕ್ಕಿ ಮೂಟೆ ಎಲ್ಲ ನಮ್ಮ ಕಣ್ಣೆದುರಿಗೆ ನೀರು ಕೊಚ್ಚಿ ಹಾಕ್ತಾ ಇದ್ರೆ ಬಿಡದೆ ಇರಲಾರದೆ ನಮ್ಮನ್ನೆಲ್ಲಿ ಕೊಚ್ಚಿ ಹಾಕೊತ್ತೋ ಅಂತ ನಾವು ಬದುಕಿದ್ರೆ ಸಾಕು, ಪದಾರ್ಥ ಹೋದರೂ ಅಡ್ಡಿ ಇಲ್ಲ. ನೋಡಿ, ನಮಗ್ ಪದಾರ್ಥದ ಮೇಲೆ ಅಭಿಮಾನ, ಅದು ಹೋದರೂ ಅಡ್ಡಿ ಇಲ್ಲ, ನಾವೆಲ್ಲ ಬದುಕಿದರೆ ಸಾಕು ಅಂತ ಎಲ್ಲರೂ ಸೇರಿ ಟೆರ್ರೆಸ್ಗೆ ಹೋಗ್ತಾ ಇದ್ದಾರೆ. ಕಣ್ಣೆದುರಿಗೆ ಎಲ್ಲ ನೀರು ಕೊಚ್ಚಿ ಹಾಕ್ಬಿಡ್ತಾ ಇದೆ. ಮೊದಲನೇ ಅಂತಸ್ತಿಗೆ ಹೋದರು, ಅಲ್ಲಿಗೂ ನೀರು ಬಂತು, ಸ್ವಲ್ಪ ಕೆಳಮಟ್ಟದ ಪ್ರದೇಶಗಳಲ್ಲಿ. ಎರಡನೇ ಅಂತಸ್ತಿಗೆ ಹೋದರು, ಅಲ್ಲಿಗೂ ಬಂತು. ಮೂರನೇ ಅಂತಸ್ತಿಗೆ ಹೋದರು, ಅಲ್ಲಿಗೂ ಬಂತು. ಇನ್ನು ಟೆರ್ರೆಸ್ಗೆ ಹೋದರು, ಇನ್ನು ಬೇರೆ ಹೋಗ್ಲಿಕ್ಕಿಲ್ಲ, ಅಲ್ಲಿಗೂ ನೀರು ಬಂತು. ಇನ್ನೇನು, ಇದು ಈಗ ಟೆರಸಲ್ಲಿ ಇದ್ದಾರೆ, ಅದು ಪಕ್ಕದಲ್ಲೇ ನೀರು ಹೋಗ್ತಾ ಇದೆ. ಯಾವಾಗ ನೀರು ಮೇಲಕ್ಕೆ ಬರುತ್ತೋ ಗೊತ್ತಿಲ್ಲ. ಸುತ್ತೂ ನೀರು, ಕುಡಿಲಿಕ್ಕೆ ನೀರಿಲ್ಲ, ಕೆಸರು, ಅದರಲ್ಲಿ ಕರೆಂಟ್ ಇಲ್ಲ. ಈ ಪ್ರವಾಹಕ್ಕೆ ಕರೆಂಟ್ ತೆಗೆದು ಬಿಟ್ಟಿದ್ದಾರೆ, ಕರೆಂಟ್ ಇಲ್ಲ. ಎಲ್ಲರೂ ಟೆರಸ್ ಮೇಲೆ ಸೇರಿದ್ದಾರೆ. ಊಟ ಇಲ್ಲ, ನೀರಿಲ್ಲ, ಅದಿಲ್ಲದಿದ್ರೂ ಅಡ್ಡಿ ಇಲ್ಲ. 1-2ಕ್ಕೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಎಲ್ಲ ಹೆಣ್ಣು ಗಂಡು ಒಂದು ಕಡೆ ಸೇರಿದ್ದಾರೆ. ಎಂಥ ಭೀಕರ ಪರಿಸ್ಥಿತಿ. ಇಂಥ ಸಮಯದಲ್ಲಿ ಅಲ್ಲಿ ಪ್ರಾಕ್ಟಿಕಲಿ ತೋರುತ್ತಾನೆ ಭಗವಂತ, ಪದಾರ್ಥ ಹೋದರೂ ಅಡ್ಡಿ ಇಲ್ಲ, ನಮ್ಮವರು ನಾನು ಉಳಿದರೆ ಸಾಕು. ಆ ನಮ್ಮವರಲ್ಲೂ ಕೂಡ ಬಂಧು ಬಳಗಕ್ಕಿಂತ ಕ್ಲೋಸ್ ಸರ್ಕಲ್ ಹೆಂಡತಿ ಮಕ್ಕಳು ಅಲ್ವೋ, ಅಲ್ಲಿಗೆ ಬರುತ್ತೆ, ಇಲ್ಲಿ ಹೋಗುತ್ತೆ. ಅದರಲ್ಲಿ ಎಲ್ಲರೂ ಹೊರಡುತ್ತಾ ಬಂದರು. ಕೊನೆಗೆ ಏನಾಯಿತು, ಒಂದು ಕಡೆ ಅದು ಪ್ರಾಕ್ಟಿಕಲಿ ನಡೆದದ್ದು, ನೀರು ಮೇಲಕ್ಕೇ ಬಂತು. ಇದ್ದವರೆಲ್ಲ ಕೊಚ್ಚಿಕೊಂಡು ಹೋದರು. ಒಬ್ಬ ಅಲ್ಲಿ ಒಂದು ಟ್ಯಾಂಕ್ ಇತ್ತು, ನೀರಿನ ಟ್ಯಾಂಕ್, ಅದರ ಮೇಲೆ ಏರಿ ಬದುಕಿದ. ನೀರೆಲ್ಲ ಕಡಿಮೆ ಆಯಿತು. ಈ ಟಿ ವಿಯವರು ಸುಮ್ಮನೆ ಇರ್ತಾರಾ, ಅವನ ಹತ್ರ ಹೋಗಿ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರು. ಅವನು ಸಾಯ್ತಾ ಇದ್ರೆ ಅವನ ಎಕ್ಸ್ಪೀರಿಯನ್ಸ್ ಏನು ಅಂತ ಅಲ್ಲಿ ಮುಖಕ್ಕೆ ಅವನ ಈಜುಕೊಂಡು ಬಂದು ಕೇಳ್ತಾನೆ ಅಲ್ಲಿ. ಅವ ಅಂದ, ನಮ್ಮವರೆಲ್ಲ ನನ್ನ ಕಣ್ಣಿಗೆ ಎದುರಿಗೆ ಕೊಚ್ಚಿಕೊಂಡು ಹೋದರು, ನಾನೊಬ್ಬ ಉಳಿದೆ. ಅವ ಕೇಳಿದ್ದು, ಒಬ್ಬರೇ ಉಳಿಬೇಕಲ್ಲ, ನೀವೇ ಹೋಗಿ ಅವರನ್ನಾಕೆ ಮೇಲಕ್ಕೆ ಏರಿಸಲಿಲ್ಲ, ಎಲ್ಲರನ್ನ ಕೈ ಬಿಟ್ರಿ, ನೀವೇ ಯಾಕೆ ಮೇಲಕ್ಕೇರಿದ್ರಿ? ನನ್ನ ಪ್ರಾಣ ಭಯ, ಅವರು ಹೋದ್ರು ಅಡ್ಡಿ ಇಲ್ಲ, ನಾನು ಉಳಿದ್ರೆ ಸಾಕು. ಕೊನೆಗೆ ಅದು ಹೇಳ್ತಾರೆ, ಪದಾರ್ಥ, ವ್ಯಕ್ತಿಗಳು, ಕೊನೆಗೆ ನಾನು, ನನ್ನ ಮೇಲೆ ಅಭಿಮಾನ ಅಷ್ಟು ಇರುತ್ತೆ. ಹಾ, ನನ್ನ ಮೇಲಲ್ಲೂ ಮತ್ತೂ ಡಿವಿಷನ್ ತರ್ತಾರೆ, ಶರೀರ, ಇಂದ್ರಿಯಗಳು ಅಂತ. ಅದರಲ್ಲಿ ಒಂದು ಕಾಲು, ಬೆರಳು, ಕಾಲು ಎಲ್ಲ ಚೆನ್ನಾಗಿದೆ ನಮಗೆ, ಯಾರಾದರೂ ನಿಮ್ಮ ಕಾಲು ಕೊಡ್ತೀರಾ? ಸೇ, ನಂಬೇಕಲ್ರಿ ಹಾಗೆ. ಆದರೆ ಡಾಕ್ಟರ್ ಹೇಳಿದರು, ನಿಮ್ಮ ಕಾಲು ಕತ್ತರಿಸ್ದಂಗಿದ್ರೆ ಇಡೀ ಶರೀರ ಕೊಳ್ತು ಹೋಗುತ್ತೆ. ಏನೂ ಪರವಾಗಿಲ್ಲ ಡಾಕ್ಟ್ರೆ, ನೋಡಿ ಅವರೇನು ಮಾಡಿದ್ದು, ಯಾರಾದರೂ ನಮ್ಮ ಕಾಲಿಗೆ ಹೊಡೆದ್ರೆ ಅವನು ಹೊಡೆದು ಬರ್ತೀವಿ, ಈ ಡಾಕ್ಟರ್ ನಮ್ಮ ಕಾಲು ಕತ್ತರಿಸಿದ್ರೆ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಹೇಳಿ ಬರ್ತೀವಿ. ಕಾಲು ಕತ್ತರಿಸಿಬಿಟ್ರು, ಏನದು, ಮಿಕ್ಕದ್ದುಳಿದ್ರೆ ಸಾಕು, ಅದು ಹೋದರೂ ಅಡ್ಡಿಲ್ಲ, ಅಭಿಮಾನ ಇತ್ತು. ಹೀಗೆ ಹೀಗೆ ಉಳಿಯುತ್ತಾ ಕೊನೆಗೆ ಡಾಕ್ಟರ್ ಹೇಳಿದರು, ಈ ಎಲ್ಲ ಕೆಲವು ಅವಯವಗಳು ಕತ್ತರಿಸಬೇಕು, ಇಲ್ಲಾಂಗಿದ್ರೆ ನಿಮಗೆ ತಲೆ ಸರಿಯಾಗಿ ಆಗಲ್ಲ, ಅದಕ್ಕೆ ಹೊಡೆಯುತ್ತೆ. ಅಂದರೆ ನಾನು ಚೆನ್ನಾಗಿದ್ದರೆ ಸಾಕು, ಅಂದರೆ ತಲೆ ಚೆನ್ನಾಗಿದ್ದರೆ ಸಾಕು, ಶರೀರ ಅವಯವಗಳು ಕೆಲವು ಹೋದರೂ ಅಡ್ಡಿ ಇಲ್ಲ, ಹುಚ್ಚಾದರೆ ಯಾವುದಿದ್ರೂ ಉಪಯೋಗವಿಲ್ಲ. ಅದರಿಂದ ಶರೀರ, ಇಂದ್ರಿಯ, ಮನಸ್ಸು, ಅದರಲ್ಲಿ ವಿಶೇಷ ಅಭಿಮಾನಗಳು ಬರ್ತವೆ. ಅದಕ್ಕೆ ಹೇಳ್ತಾರೆ, ಈ ಶರೀರದ ಮೇಲೆ ಅಭಿಮಾನ ಎಷ್ಟು ಬಂತು ಅಂದರೆ, ಅಭಿಮಾನ ಬೆಳೆದು ಬೆಳೆದು ನಾನೇ ಶರೀರ ಅಂತ ಅಭಿಮಾನ ಬಂತು. ಅದರಿಂದ ಏನಾಯಿತು ಅಂದರೆ, ಶರೀರಕ್ಕೆ ಸತ್ಕಾರ ಮಾಡುತ್ತಾರೆ, ಯಾರಿಗಾದರೂ ನಾವು ಕಾಣಿಸ್ತೀವ, ಇಷ್ಟು ಕಾಲ ಸನ್ಮಾನ ಮಾಡುತ್ತಾರೆ, ಎದುರಿಗೆ ನೋಡ್ತಾರೆ, ಆಚಾರ್ಯ ಅಂತ ಕರೀತಾರೆ, ಏನ್ರಿ ರಾಯರೇ ಅಂತ ಕರೀತಾರೆ, ಯಾವುದನ್ನು ನೋಡಿ ಕರೆಯೋದು? ಶರೀರ ನೋಡಿ ಕರೆಯೋದು. ಯಾರಾದರೂ ಒಳಗಿದ್ದ ಜೀವನ ನೋಡಿ ಕರೆಯೋರಿದ್ರೆ ಬನ್ನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಯಾರಿಗೆ ಕಾಣಿಸುತ್ತೆ? ಇಲ್ಲ, ಜೀವನ ನೋಡೋ ತಾಕತ್ತಿದ್ರೆ ಅವ್ರು ಇಲ್ಲಾಕಿರ್ತಾರೆ, ಬೇರೆ ಕಡೆ ಇರ್ತಾ ಇದ್ರು. ಹೌದ್ ತಾನೆ? ಆದ್ದರಿಂದ ಈ ಶರೀರಕ್ಕೆ ಸತ್ಕಾರ ಮಾಡಿದರೆ ನನಗೆ ಸತ್ಕಾರ ಮಾಡಿದ್ರು, ಶರೀರಕ್ಕೆ ಅವಮಾನ ಆದರೆ ನನಗೆ ಅವಮಾನ ಅಂತ ಈ ಥರ ಭಾವನೆಯಿಂದ ನಾವು ಒದ್ದಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಶರೀರದ ಮೇಲೆ ಅಭಿಮಾನ. ನಿನ್ನೆ ಹೇಳಿದ್ದೆ, ಶರೀರದ ಮೇಲೆ ಅಭಿಮಾನ ಎಷ್ಟು ನಮಗೆ ಕೂತಿರುತ್ತೆ, ಅದರ ಪ್ರಭಾವ ಏನು ಸಾಯೋ ಕಾಲ ಗೊತ್ತಾಗುತ್ತೆ, ಅದು ಬದುಕಿದ ಕಾಲ ಅಷ್ಟು ಗೊತ್ತಾಗುತ್ತೆ. ಪ್ರತಿಯೊಂದು ಪದಾರ್ಥದ ಮೇಲೆ, ಆಚಾರ್ಯ, ಬದುಕಿದಷ್ಟು ಕಾಲ ಇರಲಿ, ಏನೋ ಏನೋ ಅಭಿಮಾನ ಅಭಿಮಾನ ಅಂತ ಹೇಳ್ತಾರೆ, ಇರಲಿ ಬಿಡಿ, ಅದಕ್ಕೇನಂತೆ ಅಂದರೆ ಈ ಅಭಿಮಾನಗಳಿಂದ ಎಷ್ಟು ಒದ್ದಾಟ ಆಗಿದೆ ನಮಗೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಅಭಿಮಾನದಿಂದ ಎಷ್ಟು ದುಃಖ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಇನ್ನೂ ಅದರ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ, ಅದೇ ಅಭಿಮಾನದ ಲಕ್ಷಣ ಅಂದರು. ಅದಕ್ಕೆ ವಿಜಯದಾಸರು ಒಂದು ಮಾತು ಹೇಳ್ತಾರೆ, ನಮಗೆ ಈ ರಾಯರ ಹತ್ರ ಹೋಗ್ತೀವಿ, ಸ್ತೋತ್ರ ಹೇಳ್ತೀವಿ, ಏನಂತ, ಸಂಸಾರೇ ಅಕ್ಷಯ ಸಾಗರೇ, ಏನು ಹೇಳಿದ್ದೆ ಹೇಳಿದ್ದು, ಒಳಗಿಂದ ಚೂರು ಕಿವಿ ಕೊಟ್ಟು ಕೇಳಿದ್ರೆ ನಗು ಕೇಳಿಸ್ತಾ ಇರತ್ತೆ, ನಗು ಕೇಳಿಸುತ್ತೆ. ನಿಮ್ಗೆ ಕೇಳಿಸಿಲ್ಲ ಯಾವಾಗೂ? ನಂಗೆ ಕೇಳಿಸುತ್ತೆ, ನಾ ಹೇಳೋ ಕಾಲಕ್ಕೆ. ಅವ್ರು ಕೇಳ್ತಾರೆ, ಎಲ್ಲ ನಿನಗೆ ಈ ಸಂಸಾರ ದುಃಖ ಸಾಗರ ಎಲ್ಲಿ ಆಗಿದೆ, ಸುಖ ಸಾಗರ ಆಗಿದೆ, ಹೌದಾ ಅಲ್ಲ ಹೇಳಿ. ಇಲ್ಲಿಗೆ ಬರ್ತೀವಿ, ಈ ಸಂಸಾರ ಚೆನ್ನಾಗಿಲ್ಲ ಸ್ವಾಮಿ. ಏನು ಚೆನ್ನಾಗಿಲ್ಲ? ಬೆಳಿಗ್ಗೆ ಹಾಲು ಕಾಫಿ ತಿಂಡಿ ಚೆನ್ನಾಗಿದೆ, ಹೌದು, ಮಧ್ಯಾಹ್ನ ಊಟ ಆಗ್ತಾ ಇದೆ, ಸಾಯಂಕಾಲ ಫಲಾರಕ್ಕೆ ಯಾವುದೋ ಮಧ್ಯಮ ತಿನ್ಲಿಕ್ಕೆ ಸಿಗ್ತಾ ಇದೆ, ರಾತ್ರಿ ಊಟ ಆಗ್ತಾ ಇದೆ, ಟಿ ವಿ ಪೇಪರ್ ದರ್ಶನ ಆಗ್ತಾ ಇದೆ, ಮಾತುಗಳು ನಡೀತಾ ಇವೆ. ಮತ್ತೆ ರಾಯರ ಹತ್ರ ಬಂದದ್ದು ಯಾಕೆ ಅಂದರೆ, ಮಧ್ಯೆ ಮಧ್ಯೆ ದುಃಖಗಳು ಬರ್ತಾ ಇವೆ, ಅದು ಬಾರದಿದ್ರೆ ಸಾಕು, ಇಲ್ಲೇ ಇರ್ತೇನೆ, ಚೆನ್ನಾಗಿದೆ. ಯಾರನ್ನ ಕೇಳಿ ಹೌ ಆರ್ ಯು ಅಂದರೆ ಕಂಫರ್ಟಬಲ್. ಮತ್ತೆ ನಮಗೆ ಸಂಸಾರದ ವೈರಾಗ್ಯ ಎಲ್ಲಿ ಬಂತು? ಅದರ ಮೇಲೆ ಹೇಸಿಗೆ ಎಲ್ಲಿ ಬಂತು? ಬಾರದೆ ಶಬ್ದ ಪ್ರಯೋಗ, ಅಯ್ಯೋ ಈ ಸಂಸಾರ ಹಾಳು ಹಾಳು, ಎಲ್ಲಿ ಒಳಗೆ ಬಾಳು ಬಾಳು ಅಂತಿದೆ, ಒಳಗೆ ಮೇಲ್ನೋಟಕ್ಕೆ ಹಾಳು ಹಾಳು ಅಂತ. ಇನ್ನ ಸಂಸಾರದ ಮೇಲೆ ಹೆಸಿಗೆ ಬರ್ತಾ ಇಲ್ಲ. ಮತ್ತೆ ನಮ್ಮ ಪರಿಸ್ಥಿತಿ ಹೇಗಿದೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸ್ವಲ್ಪ ಖಾರವಾಗಿ ಮಾತಾಡೋರು ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂಗಳೂರು ಕಡೆಯವರಲ್ಲಿ ನಾವು ಸ್ವಲ್ಪ ಸಾಫ್ಟ್, ನಾವು ಬೆಂಗಳೂರವ್ರು ಆಗ್ಬಿಟ್ಟಿದ್ವಿ. ಸ್ವಲ್ಪ ಖಾರವಾಗಿ ಮಾತಾಡೋರು ಬೇಕು. ಖಾರವಾಗಿ ಮಾತಾಡ್ಬೇಕಂದ್ರೆ ತಿಂಡಿ ಖಾರ ಇರಬೇಕು ಸ್ವಲ್ಪ. ಯಾವುದು ಈ ಉತ್ತರ ಕರ್ನಾಟಕ ರಾಯಚೂರು ಗುಲ್ಬರ್ಗ ಆ ಕಡೆ ಹೋದರೆ ಖಾರಮಯ. ನಮ್ಮ ವಿಜಯರಾಯರು ಚೆನ್ನಾಗಿ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಏನು. ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ. ಆ ಹೊಲಸಿನತ್ರ BBMP ಡಬ್ಬ ಬರ್ತಾ ಇರುತ್ತೆ, ಅದೊಂದು ವಾರದ್ದು ಕೊಳತದ್ದಷ್ಟೇ, ವಾರದ್ದು ಮೂರು ದಿವಸ ಕೊಳತದ್ದು. ಆ ಟ್ರಾಫಿಕ್ಕಲ್ಲಿ ಸಿಗ್ನಲ್ ಬೀಳುತ್ತೆ, ನಾವು ನಿಲ್ಲೇಬೇಕು, ಪಕ್ಕದಲ್ಲೇ ಬಂದು ನಿಲ್ಲತ್ತದು BBMP ಟ್ರಕ್. ಹೋಗ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ವಾಸನೆ ತೊಳಸ್ತಾ ಇರುತ್ತೆ. ಏನು ಮೂರು ದಿವಸದ್ದೇ. ಮತ್ತೆ ಅಂಥದ್ದೆಲ್ಲ ಹಾಕಿ ಕೊಳತು ಅದರ ರಸ ಸುರಿಯೋದೇ ಕೊಳಚೆ ನೀರು ಬರ್ತಾ, ಭೀಕರ ವಾಸನೆ ಬರ್ತಾ ಇರುತ್ತೆ ಅಪ್ಪಾ ಅಂತೆ. ಅದರಲ್ಲಿ ಹಂದಿ ಉರುಳಾಡ್ತಾ ಇರುತ್ತೆ, ಅದನ್ನೇ ಕುಡಿಯುತ್ತೆ, ಅದರಲ್ಲೇ ಓಡಾಡ್ತಾ ಇರುತ್ತೆ. ನಮ್ಗೆ ಅಯ್ಯೋ ಅನ್ನಿಸಿ, ಅಯ್ಯೋ ಪಾಪ ಇಲ್ಲಿದ್ಯಾ ಬಂದ್ಬಿಡು ಅಂದರೆ, ಒಂದು ವೇಳೆ ಅದರ ಭಾಷೆ ನಮಗೆ ಗೊತ್ತಿದ್ರೆ ಹೇಳುತ್ತೆ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ಲೀಸ್ ಕಮ್ ಅಂಡ್ ಜಾಯಿನ್ ಅಂತ ಹೇಳುತ್ತದು ಅಲ್ವಾ. ನೀವು ಸೇರಿ ಸ್ವಲ್ಪ ಟೇಸ್ಟ್. ಯಾಕೆ ಅದಕ್ಕೆ ಎಷ್ಟು ವ್ಯಾಮೋಹ ಬಂದಿದೆ ಅಂದರೆ ಅದು ಚೆನ್ನಾಗಿಲ್ಲ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟು ಉರುಳಾಡ್ತಾ ಇದೆ. ನಮ್ಮ ಪರಿಸ್ಥಿತಿ ಸಂಸಾರದಲ್ಲಿ ಹೀಗಿದೆ. ಚೆನ್ನಾಗಿದೆ. ಇವಾಗ ಏನು ಹೇಳಲಿಕ್ಕೆ ಹೊರಟಿದ್ದೀರಾ? ಸಂಸಾರದ ಲಕ್ಷಣ ಇದು. ಏನದು? ತಾನು ಹೇಸಿಗೆ ಮಯ ಆಗಿದ್ದರೂ ಕೂಡ ಅಮೃತದಂತೆ ಕಾಣಿಸೋದೇ ಈ ಸಂಸಾರದ ಲಕ್ಷಣ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ಈ ಸಂಸಾರದಲ್ಲಿ ಬಿದ್ದು ನಾನಾ ಅಭಿಮಾನಗಳು ಬರ್ತಾ ಇವೆಯಲ್ಲ, ಈ ಅಭಿಮಾನಗಳಿಂದ ದುಃಖ ದುಃಖ ದುಃಖ. ಅದಕ್ಕೆ ಹೇಳುತ್ತಾರೆ ಅರಣ್ಯಕಾಚಾರ್ಯರು, ಭಗವಂತನ ಉಪಾಸನೆ ಚಿಂತನ ಅಂದರೆ ಎರಡು ಭಾಗ ಮಾಡ್ತಾರೆ ಅದನ್ನು. ಏನು ಮಾಡ್ತಾರೆ ಅಂದರೆ, ಬಿಂಬೋಪಾಸನ ಅಂದರೆ ಭಗವಂತನ ಉಪಾಸನ. ನಾವು ಜೀವನದಲ್ಲಿ ನಿತ್ಯ ಮಾಡಬೇಕಾಗಿದ್ದು ಹೇಗೆ ಅಂದರೆ, ಆತ್ಮ ಸಮರ್ಪಣ ಆತ್ಮೀಯ ಸಮರ್ಪಣ ಅಂತ ಹೇಳ್ತಾರೆ. ಆತ್ಮಸಮರ್ಪಣ ಅಂದರೆ ಏನು ಅಂದರೆ, ಬಾಳೆಹಣ್ಣಿಟ್ಟು ದೇವರೆದುರಿಗೆ ಸುತ್ತು ನೀರು ಹಾಕಟ್ಟಿ ಕೃಷ್ಣಾಂತ ದೇವರ ತಲೆ ಮೇಲೆ ತುಳಸಿ ಹಾಕಿದರೆ ಬಾಳೆಹಣ್ಣು ಸಮರ್ಪಣೆ, ಹೌದಲ್ವೋ? ಅಷ್ಟೇ ಗೊತ್ತು ನಮಗೆ. ಹಾಗೆ ಆತ್ಮಸಮರ್ಪಣ ಅಂದರೆ ನಮ್ಮ ಸುತ್ತು ದಿನಾಗೂ ನೀರು ಕಟ್ಟೋದು ಹೀಗೆ ಅಂದ್ಕೊಂಡು ದೇವರ ತಲೆ ಮೇಲೆ ಹಾಕ್ಬಿಟ್ಟು ಆಯ್ತು. ಆತ್ಮಸಮರ್ಪಣೆ ನಮ್ಮ ಸುತ್ತಿದ್ದವರ ತಲೆ ಮೇಲೆ ನೀರು ಹಾಕಿ ಕೃಷ್ಣ ಆಗ್ಬಿಟ್ಟು ಆತ್ಮೀಯ ಸಮರ್ಪಣ ಇಲ್ಲ ಅಂದರು. ಆತ್ಮಸಮರ್ಪಣ ಆತ್ಮೀಯ ಸಮರ್ಪಣ ಅಂದರೆ, ನಾನು ದೇವರ ಅಧೀನ, ನನ್ನವರು ದೇವರ ಅಧೀನ, ಪದಾರ್ಥಗಳೆಲ್ಲ ಸದಾ ದೇವರ ಅಧೀನ ಅಂತ ತಿಳುವಳಿಕೆ ದಿನಕ್ಕೊಮ್ಮೆ ಅಲ್ಲ ಸದಾ ಬರ್ತಾ ಇರೋದೇ ಉಪಾಸನ. ಅದು ಮಾಡ್ಲಿಕ್ಕೆ ಸಿದ್ಧ ನಾವು, ಹೌದಲ್ವೋ? ಬೇಕಾದ್ರೆ ದಿನ ಇಡೀ ನಾನು ದೇವರ ದಿನ, ನಮ್ಮವರ ದೇವರ ದಿನ, ನಮ್ಮ ಪದಾರ್ಥಗಳಲ್ಲಿ ದೇವರ ದಿನ ಬೇಕಾದಷ್ಟು ಹೇಳ್ತೀವಿ. ಹಾಗಲ್ಲ ಹೇಳೋದು, ಅನುಭವಿಸಿ ಹೇಳು. ಏನ್ರಿ ಅನುಭವಿಸೋದರಾಗೆ ಅಲ್ಲ, ಸ್ವಲ್ಪ ರಿವರ್ಸ್ ಆಗಿ ಹೇಳ್ತೀವಿ, ಆ ಥರ ಅನುಭವಿಸಿ ಹೇಳು. ಏನದು ಅಧೀನ ಚಿಂತನ ಅಂದರೆ, ಪದಾರ್ಥಗಳೆಲ್ಲ ಇವೆ ಅದು ದೇವರ ಅಧೀನ ಅಂತ ಚಿಂತನೆ ಮಾಡುವಾಗ ಅಭಿಮಾನ ಬಂದಿದೆ ನೋಡಿ, ಈ ಅಭಿಮಾನದ ಕೆಲಸ ಎಷ್ಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲಿ. ಪದಾರ್ಥಗಳ ಮೇಲೆ ತುಂಬ ಅಭಿಮಾನ, ಎಷ್ಟು ಅಭಿಮಾನ ಬಂದಿರುತ್ತೆ ಅಷ್ಟು ಅಭಿಮಾನ ಬಂದಿರುತ್ತೆ, ಹೌದಾ ಅಲ್ವಾ ಹೇಳಿ. ಟಿವಿ ಶಾಪ್ಗೆ ಹೋಗಿದ್ದೀರಾ, ಟಿವಿ ತಗೊಂಡಿದ್ದೀರಾ, ದುಡ್ಡು ಕಟ್ಟಲಿಲ್ಲ, ಇನ್ನು ಅವನು ಪ್ಯಾಕ್ ಮಾಡಬೇಕು, ಹೊರಗಿಂದ ಯಾರೋ ಕಲ್ಲು ಹಾಕಿದರು, ಟಿವಿ ಒಡೆದೋಯಿತು, ನಿಮಗೇನಾದರೂ ದುಃಖ ಆಗತ್ತಾ? ಋಷಿಗಳಂತೆ ಎದ್ಬಿಡ್ತೀರಾ? ಏನೂ ಇಲ್ಲ, ಯಾಕೆ ದುಡ್ಡು ಕೊಟ್ಟಿಲ್ಲ, ಆ ಟಿವಿ ಒಡೆದ್ರು ಏನೂ ಚಿಂತೆ ಇಲ್ಲ, ಪ್ರಶಾಂತವಾಗಿರ್ತೀರಾ. ಅವನೊಡ್ ಓದಾಡ್ತಾ ಇರ್ತಾನೆ ಹೋಯ್ತಾ ಹೋಯ್ತಾ ಅಂತ. ಅದೇ ದುಡ್ಡು ಕೊಟ್ಟು ನೀವು ಹೊರಗೆ ತರುವಾಗ ಬಡದಿದ್ರೆ, ಅದು ಒಡೆದ್ರೆ ಶಾಪ್ ಓನರ್ ಋಷಿ ಅಂತ ಕೂದ್ಬಿಡ್ತಾನೆ, ನಂದೇನಿಲ್ಲ ನಾವು ದುಃಖ, ಅಯ್ಯೋ ಟಿವಿ ನನ್ನ ಟಿವಿ, ಒಂದು ಗಂಟೆಗಳಿಗೆ ಅದನ್ನು ಇನ್ನೊಬ್ರು ಹೊಡೆದ್ರೆ ನನ್ನ ಟಿವಿ ಇಲ್ಲ. ದುಡ್ಡು ಕೊಟ್ಟು ನಾವು ತಂದ ಕೂಡಲೇ ಎಷ್ಟು ಅಭಿಮಾನ, ಅದು ಒಡೆದ ಕೂಡಲೇ ನಿನ್ನೆವರೆಗಿದ್ದಿಲ್ಲ, ಒಂದು ಗಂಟೆ ಕೆಳಗೆ ನಮ್ಮ ಕೈಗೆ ಬಂತು, ಅದು ಒಡೆದ ಕೂಡಲೇ ಕಣ್ಣಲ್ಲಿ ನೀರು ಥರ ದಡ 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 ಬರ್ತಾ ಇದೆ. ಅಂದರೆ ನಮ್ಮ ಜೀವನದಲ್ಲಿರುವ ದುಃಖಕ್ಕೆಲ್ಲ ಕಾರಣ ಈ ಅಭಿಮಾನ ಅಭಿಮಾನ ಅಭಿಮಾನ. ಅದಕ್ಕೆ ಜ್ಞಾನಿಗಳು ನೋಡಿದರು, ಈ ದುಃಖ ಎಲ್ಲ ಕತ್ತರಿಸಿ ಹೋಗಬೇಕಾದರೆ ಅಭಿಮಾನದ ಬುಡ ಕತ್ತರಿಸಬೇಕಯ್ಯ. ಇಲ್ಲಿ ಅರಣ್ಯಕಾಚಾರ್ಯ ಹೇಳಿಕೊಡ್ತಾ ಇರೋದು ಕೇಳಿಬಿಡುವ ಪ್ರವಚನ ಅಲ್ಲ, ದಯವಿಟ್ಟು ಕೇಳಿ. ಇದು ಅನುಷ್ಠಾನಕ್ಕಿಡಬೇಕಾಗಿದ್ದು, ಅನುಷ್ಠಾನಕ್ಕಿಟ್ಟರೆ ಆನಂದಮಯ ಜೀವನ, ಇಲ್ಲ ಕೇಳಿಬಿಟ್ರೆ ನಮ್ಮಷ್ಟು ಬೇಡ ಹೇಳಲ್ಲ ಅಲ್ವಾ. ಹೇಳ್ತಾ ಇದ್ದಾರೆ ಜೀವನದಲ್ಲಿ ನಮ್ಮ ದುಃಖಕ್ಕೆ ಕಾರಣ ಯಾವುದು? ಅಭಿಮಾನಗಳೇ. ಅದಕ್ಕಂದ್ರೂ ನನ್ನ ಸುತ್ತೂ ಇದ್ದ ಪದಾರ್ಥ, ದಿನಾಗೂ ಈ ಅಭಿಮಾನ ರೋಗ ಇದೆ, ಇದಕ್ಕೆ ಟ್ಯಾಬ್ಲೆಟ್ ಹಾಕ್ಕೊಳ್ತಾ ಬನ್ನಿರಿ ಅಂದರು. ಒಳ್ಳೆ ಟ್ಯಾಬ್ಲೆಟ್ ಕೊಡ್ತೀವಿ, ಹಾಕ್ಕೊಳ್ತಾ ಬನ್ನಿರಿ. ಏನದು ಉಪಾಸನ? ಏನು ಉಪಾಸನ? ಸುತ್ತು ಇದ್ದ ಪದಾರ್ಥಗಳು. ಹಾಂ, ಹೇಗೆ? ನಿನ್ನೆ ಕಟ್ಟಿದ ಮನೆ, ಗೃಹ ಪ್ರವೇಶ ಆಗಿದೆ, ಆದ ಕೂಡಲೇ ಚಿಂತನೆ ಶುರು ಮಾಡಿ, ಇದು ದೇವರ ಅಧೀನ, ಇದು ದೇವರ ಅಧೀನ ಮಾಡ್ತೀವಿ. ಹಾಗಲ್ಲ, ಇದು ಯಾವಾಗಾದರೂ ಹೋಗಬಹುದು. ಇದು ದೇವರ ಅಧೀನ ಅಂದರೆ ಇವತ್ತು ಕೊಟ್ಟಿದ್ದಾನೆ, ನಾಳೆ ತೆಗಿತಾನೆ, ಯಾವಾಗಾದರೂ ತೆಗಿಬಹುದು. ನಮ್ಮನೆ ಗೃಹ ಪ್ರವೇಶ ಆಯಿತು, ಮನೆಗೆ ಒಳಗೆ ಹೆಜ್ಜೆ ಇಟ್ಟು, ಇದು ಯಾವಾಗಾದರೂ ದೇವರು ತೆಗಿಬಹುದು ಅಂತ ಆಲೋಚನೆ ಬರುತ್ತಾ? ಬಂದು ಕೂಡಲೇ ಬೇಡ ಸ್ವಾಮಿ ಅಂತ 100 ತೆಂಗಿನಕಾಯಿ ಒಡೆದು 10 ತೆಂಗಿನಕಾಯಿ. ಅದಕ್ಕೆ ಹೇಳುತ್ತಾರೆ ಈ ಚಿಂತನೆ ಸದಾ ಮಾಡ್ತಾ ಬರಬೇಕು. ಹೇಗೆ? ಸುತ್ತು ಇದ್ದ ಪ್ರತಿಯೊಂದು ಪದಾರ್ಥವನ್ನು ನೋಡಿದಾಗ, ನಮಗೆ ಸಂಬಂಧಪಟ್ಟದ್ದು ಅನಿಸಿದಾಗ, ಅಲ್ಲೆಲ್ಲ ಕೂಡ ಹರೇ ನಿನ್ನ ಚಿತ್ತ, ಇದು ನನಗೆ ಕರ್ಮ ಸಂಬಂಧದಿಂದ ಈ ಪದಾರ್ಥ ನಿನ್ನ ಸಂಕಲ್ಪದಲ್ಲಿ ಎಷ್ಟು ಕಾಲ ನನಗೆ ಅಂಟು ಇರಬೇಕೋ ಅಷ್ಟು ಕಾಲ ಮಾತ್ರ ನೀನಿಡೀಯ, ನಂತರ ಇದು ನನ್ನ ಬಿಟ್ಟೇ ಹೋಗುತ್ತೆ, ಅದಕ್ಕೆ ನಾನು ಸಿದ್ಧನಾಗಿರಬೇಕು. ಒಟ್ಟಾರೆ ಹೇಳೋದೇನು, ಬಂದ ಶರೀರವೇ ಹೋಗಿಬಿಡುತ್ತೆ, ಶರೀರಕ್ಕೆ ಸಂಬಂಧಪಟ್ಟದ್ದು ಬಂದದ್ದು ಹಾಗೇ ಇರಬೇಕು ಅಂದರೆ ಹೇಗೆ ಸಾಧ್ಯ? ಇಲ್ಲ, ಆ ತಿಳುವಳಿಕೆ ಕಳ್ಕೊಂಡದ್ದಕ್ಕೆ ದುಃಖ. ಆ ತಿಳುವಳಿಕೆ ಏನು ಇಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಎಷ್ಟು ತಿಳುವಳಿಕೆ ಕಳ್ಕೊಂಡುವು ಅದನ್ನು ಒಂದೊಂದು ಹೇಳ್ತಾ ಬರ್ತಾ ಬರ್ತಾರೆ, ನಿರ್ಣಯ ಕೊಡ್ತಾರೆ. ತದೇವಂ ಶ್ರೀಪತಿ ಹರಿರೇವ. ಈ ಏವಕಾರ ಬಹಳ ಸುಂದರ. ನಮ್ಮೊಳಗೆ ಶ್ರೀಹರಿ ಇದ್ದು ಅವನೇ ಅಜ್ಞಾನ ಸಪ್ತಕಂ ನಿಮಿತ್ತೀಕೃತ್ಯ. 7 ಅಜ್ಞಾನಗಳು ಅಂದರೆ, ಅಲ್ಲ ಅಜ್ಞಾನ ಅಂತ ಒಂದೇ, ಅದು 7 ಹೇಗಾಯಿತು ಹೇಳಿದ್ದೆ. ಒಂದೇ ಲಿಂಗದೇಹದಲ್ಲಿರುವ ಅವಿದ್ಯ ಅಜ್ಞಾನ, ಆ ಬುಡವನ್ನ 7 ಶಾಖೆಗಳಾಗಿ ಒಡೆಸಿದ. ಅವನೇನು ಬೇಕಾದರೂ ಮಾಡ್ತಾನೆ, ಏನು ಬೇಕಾದರೂ ಮಾಡಲ್ಲ. ಯಾವುದು ಹೇಗಿರಬೇಕೋ, ಅದರ ಸ್ವಭಾವ ಹೇಗಿದೆಯೋ ಹಾಗೆ ಇಡ್ತಾನೆ ಅಷ್ಟೇ ಹೊರತು, ತಾನಾಗಿ ಖುಷಿ ಬಂದಂತೆ ಯಾವುದನ್ನ ಮುರಿಯಲ್ಲ, ಅತಕ್ಕೂ ಹಾಕಲ್ಲ, ಏನೂ ಮಾಡಲ್ಲ, ಇದ್ದದ್ದು ಇದ್ದ ಹಾಗೆ ಮಾಡುತ್ತಾನೆ. ಆ ಅಜ್ಞಾನ 7 ಶಾಖೆಗಳಿದ್ದರೆ ಆ 7 ಶಾಖೆಗಳನ್ನು ಬೆಳೆಸಿದ. ಅಜ್ಞಾನ ಸಪ್ತಕಂ ನಿಮಿತ್ತೀಕೃತ್ಯ, ಆ 7 ಶಾಖೆಗಳಿಂದ ಅಭಿಮಾನ ಸಪ್ತಕಂ ಉತ್ಪಾದ್ಯ, 7 ಅಭಿಮಾನಗಳನ್ನು ಹುಟ್ಟಿ ಹಾಕ್ತಾನೆ. ಅದರಿಂದ ಶರೀರ ಇಂದ್ರಿಯ ವಿಷಯೈಹಿ ಸುಖ ದುಃಖೇ ಭೋಜಯತೀತಿ ಸಿದ್ಧಂ. ಹರಿರೇವ ಭೋಜಯತೀತಿ ಸಿದ್ಧಂ. ಶ್ರೀಹರಿಯೇ ನಮಗೆ ಸುಖ ದುಃಖಗಳನ್ನು ಉಣಿಸ್ತಾ ಇದ್ದಾನೆ. ಯಾವುದರ ಮೂಲಕ? ಅಭಿಮಾನದ ಮೂಲಕ ಉಡ್ತಾನೆ. ಆ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಅಭಿಮಾನ ನಮ್ಮೊಳಗೆ ಕೂತಿದೆ ಹೆಗ್ಗಣ. ಯಾವ ಹೆಗ್ಗಣ? ಅಭಿಮಾನದ ಹೆಗ್ಗಣ, ಪದಾರ್ಥಗಳ ಮೇಲೆ ಅಭಿಮಾನದ ಹೆಗ್ಗಣ. ಅಂದರೆ ಏನು ಅಭಿಮಾನ? ನಂದು ಅಂದರೆ ನನ್ನ ಕಂಟ್ರೋಲಲ್ಲಿದೆ ಎಲ್ಲ, ನನ್ನ ಕಂಟ್ರೋಲ್. ಅಹಂ ಮಮ, ಅಹಂ ಮಮ, ಈ ಎಲ್ಲ ಭಗವಂತ ನಮ್ಮದೇ ಪ್ರಾಪರ್ಟಿ, ನೋಡು ನಿಂದಿದೆ 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 ಅಂತ ತೋರಿಕೊಟ್ಟ. ಇದರಿಂದ ಏನಾಗ್ತಾ ಇದೆ, ಒಳಗೇನೋ ಅಹಂಕಾರ ಮಮಕಾರಗಳು ತುಂಬಿ ಕೂತಿವೆ, ತುಂಬಿ ಕೂತಿವೆ. ಆ ಇದ್ದುಕೊಂಡು ನಾವು ಮೇಲೆ ಸಾಧನೆಗಳು ಮಾಡ್ತಾ ಇದ್ದೇವೆ. ಅಲ್ಲ, ಸ್ವಲ್ಪ ಚೆನ್ನಾಗಿ ಕೇಳಬೇಕು, ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಾ? ಅಲ್ಲ ಮಾಮೂಲ, ನನಗೋಸ್ಕರ ಹೇಳಬೇಡಿ, ಮತ್ತು ಹೊರಗೋದ್ರು ಹೇಳ್ತಾ ಇರ್ತೀರಲ್ಲ, ನಿಮಗೆ ಇರುತ್ತಲ್ಲ, ಒಳಗೊಳಗೆ ಇರುತ್ತೆ ನಾನಿಷ್ಟು ಸಾಧನೆ ಮಾಡಿದೆ ಇವತ್ತು. ಸರಿ, ಇರಲಿ, ನಿಜವಾಗಿ ಸಾಧನೆ ಆಗ್ತಾ ಇದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಒಂದು ವೇಳೆ ನಿಜವಾಗಿ ಸಾಧನೆ ಅಂದರೆ ಏನು ಎಂಬುದು ಹೇಳ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ, ತದ್ ಏವಂ ವಿಧ ಶರೀರ ಇಂದ್ರಿಯ ವಿಷಯ ಲಕ್ಷಣ ಬಂಧಕ ನಿವೃತ್ತಯೇ. ಏವಂ ಈ ರೀತಿಯಾಗಿ ನಮಗೇನು ಬಂಧನ ಕಳ್ಕೋಬೇಕಪ್ಪ, ಮೋಕ್ಷಕ್ಕೆ ಹೋಗಬೇಕು ಅಂದರೆ ಶರೀರ ಇಂದ್ರಿಯ ಈ ಪದಾರ್ಥಗಳು ಇವೆಲ್ಲ ಬೇಡ ನಮ್ದಲ್ಲ, ನಾವು ಹಾಯಾಗಿ ಭಗವಂತನ ಹತ್ರ ಇರಬೇಕು, ಇದೇ ಸಾಧನೆ, ಸಾಧನೆಯ ಗುರಿ ಮೋಕ್ಷಕ್ಕೆ ಹೋಗಬೇಕು ಅಂತ ಅದಕ್ಕೆ ಹೇಳುತ್ತಾರೆ. ಏವಂವಿಧ ಶರೀರ ಇಂದ್ರಿಯ ವಿಷಯ ಲಕ್ಷಣ ಬಂಧಕ ನಿವೃತ್ತಯೇ. ಶರೀರ ಇಂದ್ರಿಯೈಹಿ ಜ್ಞಾನ ಕರ್ಮ ಲಕ್ಷಣಂ ಎಂ ಎಂ ವ್ಯಾಪಾರ ಮಾರಭತೆ. ಒಟ್ಟಾರೆ ನಾವು ಇವಾಗ ಮೋಕ್ಷಕ್ಕಾಗಿ ಪ್ರಯತ್ನ ಪಡುವಂಥವರು, ಪ್ರಯತ್ನ ಪಡುವುದರಲ್ಲಿ ಎರಡು ಮಾಡುತ್ತೇವೆ, ಶರೀರ ಇಂದ್ರಿಯಗಳಿಂದಲೇ ಮಾಡಬೇಕು, ಇನ್ಯಾವುದು ಮಾಡಿದರೂ ಇಲ್ಲ, ಅದರಲ್ಲಿ ಎರಡು ಮಾಡುತ್ತೀವಿ, ಒಂದು ಕರ್ಮ ಒಂದು ಜ್ಞಾನ. ಅಂದರೆ ಗುರುಗಳಿಂದ ಪ್ರವಚನಗಳಿಂದ ಎಲ್ಲ ಕಡೆಯಿಂದ ಜ್ಞಾನ ಪಡಿತಾ ಬರ್ತೇವೆ, ಅದನ್ನು ಕರ್ಮ ಅನುಷ್ಠಾನದಲ್ಲಿಡ್ತೇವೆ. ಅಪೂಪದಾನ, ಆದಾನ, ಈದಾನ, ದೀಪದಾನ ಬೇಕಾದಷ್ಟು ಎಲ್ಲ ಇಲ್ಲಿ ಬೆಂಗಳೂರು ತುಂಬ ಅಪೂಪ ಹರಿತಾ ಇದೆ ಅಲ್ವಾ, ಒಳ್ಳೇದು, ಒಳ್ಳೆ ಲಕ್ಷಣ. ಆದರೆ ಬುಡ ನೋಡಿಕೊಳ್ಳಿ, ಬುಡ ನೋಡಿಕೊಳ್ಳಿ ಅಂತಾರೆ. ಜ್ಞಾನ ಪಡೀತಾ ಇದ್ದೇವೆ, ಕರ್ಮ ಮಾಡುತ್ತಾ ಇದ್ದೇವೆ, ಹೇಳುತ್ತಾರೆ. ಏವಂವಿಧ ಶರೀರ ಇಂದ್ರಿಯ ವಿಷಯ ಲಕ್ಷಣ ಬಂಧಕ ನಿವೃತ್ತಯೇ. ಶರೀರ ಇಂದ್ರಿಯೈಹಿ ಜ್ಞಾನ ಕರ್ಮ ಲಕ್ಷಣಂ ಎಂ ಎಂ ವ್ಯಾಪಾರಂ ಅರ್ಹತೆ. ಏನೇನು ಮಾಡುತ್ತಾ ಇದ್ದೀವಿ ತತ್ರ ಸರ್ವತ್ರಾಪಿ, ನಾವು ಮಾಡುವ ಎಲ್ಲ ಈ ಜ್ಞಾನ ಮತ್ತು ಕರ್ಮ ಈ ಎಲ್ಲ ಕಡೆ ಕೂಡ ಬಂಧಕ ಅಭಿಮಾನ ಏವ ರೂಪಾಂತರೇಣ ಅಸ್ತಿ. ಆ ಬಂಧಕವಾದ ಅಭಿಮಾನವೇ ಒಳಗೆ ಕೂತಿರುತ್ತೆ, ಅದು ನೋಡಲ್ಲ, ಅದರ ಕಡೆ ಗಮನ ಕೊಡಲ್ಲ. ನಮ್ಮ ಸಾಧನೆ ನಮ್ದೇ, ಅದರ ಸಾಧನೆ ಅದರದ್ದೇ ಅಂದರು. ಏನು ಹಾಗಂತೀರಾ ಅಂದರೆ ಅಪೂಪದಾನ ಕೊಟ್ಟವು ಚೆನ್ನಾಗಿದೆ, ಸಂಕಲ್ಪ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಕೃಷ್ಣಾರ್ಪಣ ನೀ ಮಾಡಿಸಿದ್ದು, ಮಾಡೋ ಕಾಲಕ್ಕೆ ನಾ ಮಾಡಿದೆ, ನಾ ಒಳಗೆ ಬರ್ತಾ ಇರುತ್ತೆ. ಒಂದು ಕರ್ಮ ಮಾಡಿ, ಒಳ್ಳೆ ಒಂದು ಪವಮಾನ ಹೋಮ ಮಾಡಿ, ಒಂದು 10 ಜನಕ್ಕೆ ಊಟ ಹಾಕಿದರೆ ಆ ಬಂದವರು ಸುಮ್ಮನೆ ಇರ್ತಾರ, ವಾ ಬಹಳ ಒಳ್ಳೆ ಕಾರ್ಯ ಮಾಡಿದ್ರಿ, ಹೊಗಳುತ್ತಾರೆ, ಹೊಗಳಿದಾಗ ಬಾಯಿಂದ ಬರ್ತಾ ಇರುತ್ತೆ, ನಮ್ದೇನ್ರಿ ಎಲ್ಲ ದೇವರದ್ದೇ, ಹೌದಾ, ಬರ್ತಾ ಇರುತ್ತೆ. ಆ ಬರೋ ಕಾಲಕ್ಕೆ ಅವರು ಹೊಗಳಿದ್ದಕ್ಕೆ ನಿಜವಾಗಿ ದೇವರೇ ಮಾಡಿಸಿದ್ದು ಅಂತಿದ್ರೆ ಸುಮ್ಮನೆ ಇರ್ಬೇಕು ತಾನೆ, ಮುಖದಲ್ಲಿ ಏನಿರ್ಬಾರ್ದು, ನಂದೇನ್ರಿ ದೇವರದೇ. ಇವ ಸ್ವಾಮಿಗಳಿದ್ದಾರೆ, ಈ ಮಠ ಎಲ್ಲ ಕಟ್ಟಿಸಿದ್ದಾರೆ, ಯಾರೋ ಬಂದರು, ಅಪ್ಪಾ ನಿಮ್ ನಂದೇನ್ರಿ ಸ್ವಾಮಿಗಳು ಕಟ್ಟಿಸಿದ್ದಾರೆ, ನನ್ನ ಯಾಕೆ ಹೊಗಳ್ತೀರಾ, ಸಿಂಪಲ್ ಆಗಿ ಹೇಳಿ ಹೋಗ್ತೀನಿ ನಾನು, ಹೌದಲ್ಲೋ, ನನ್ನ ಯಾರಾದ್ರು ಹೊಗಳಿದ್ರೆ ನಿಮ್ದು ರೀ, ಏ ಹುಚ್ಚ, ನಂದಲ್ಲ ನೋಡಿ, ನಂದಲ್ಲ ಸ್ವಾಮಿಗಳದ್ದು, ಕಟ್ಟಿಸಿದ್ದಾರೆ ಅವ್ರು, ನನ್ನ ಯಾಕೆ ಹೊಗಳ್ತೀರಾ, ಮುಖದಲ್ಲಿ ಏನಾದರೂ ವಿಲಕ್ಷಣ ಬಂತ ಅವ್ರು ಹೊಗಳಿದ್ದಕ್ಕೆ, ಅಲ್ಲಿ ನಿಂತಿದ್ದೆ, ಯಾರೋ ಬಂದರು, ಎಂಥ ಮಠ ರೀ ನಿಮ್ದು, ನಿಮ್ದೇ ಇದು ಅಪ್ಪ ಅಪ್ಪ ಅಂದರು, ನನ್ನ ಮುಖದಲ್ಲಿ ವಿಕಾರ ಬರುತ್ತಾ, ನಂದೇ ಅಂತ, ಏನಿಲ್ಲ, ಏ ನಂದಲ್ರಿ ಹುಚ್ಚ, ಹೋಗಿ ನೋಡು ದೇವರದು ಗುರುಳು. ಆದರೆ ನಮ್ಮ ಮನೆಯಲ್ಲೇ ಕಾರ್ಯಕ್ರಮ ಆದಾಗ, ಅದೇ ಪವಮಾನ ಹೋಮವೋ ಅಶ್ವಮೇಧ ಯಾಗವೋ ನಾವು ಮಾಡಿದಾಗ, ಆ ಊಟ ಎಲ್ಲ ಚೆನ್ನಾಗಿ ಹಾಕಿದಾಗ, ಬಂದವರು ಹೊಗಳಿದಾಗ ಬಾಯಿಯಿಂದ ಹೇಳ್ತಾ ಇರ್ತೀವಲ್ಲ ಎಲ್ಲ ದೇವರೇ ಮಾಡಿಸಿದ್ದು ಅಂತ, ಆದರೆ ಅವರು ಹೊಗಳಿದ್ದಕ್ಕೆ ಮುಖ ಇಷ್ಟಗಲ ಆಗಿರುತ್ತೆ, ಹೌದು, ಒಳಗೇ ಕೂತಿರುತ್ತೆ, ನಾ ಮಾಡಿದೆ. ಬಂದವರು ಒಬ್ಬರು, ನೀವೇನ್ರಿ ಮಾಡೋದು, ದೇವರೇ ಮಾಡಿಸೋದು ಅಂದರೆ, ಮತ್ತವ್ರನ್ನ ಕರೆಯಲ್ಲ, ಹೌದಾನೆ, ಒಳಗೆ ಕೂತಿರುತ್ತೆ. 100 ಲೀಟರ್ ಗುರುಗಳಿಗೆ ಅಭಿಷೇಕ ಮಾಡಿಸಿದರೆ 1,000 ಜನಕ್ಕೆ ಹೇಳ್ಕೋಬೇಕು, ನಾ ಮಾಡಿಸಿದೆ. ಸರಿ, ಅಲ್ಲಿ ಯಾಕೆ ಅಂದರೆ, ಯಾಕ್ರಿ ನಾವು ಮಾಡಿಸಿದ್ದು ನಾ ಅಂತ ಹೇಳ್ಕೋಬಾರ್ದ, ಅಲ್ಲಯ್ಯ ಸ್ವಾಮಿಯೇ ಮಾಡಿಸ್ತಾ ಇರೋ ಕಾಲಕ್ಕೆ ಕಳ್ಳತನದಿಂದ ನಾ ಅಂತ ಹೇಳ್ಕೊಂತೀಯಲ್ಲ ಅಂದರು. ಅದರಿಂದ ಏನಾಗುತ್ತೆ, ರಿವರ್ಸ್ ಆಗುತ್ತೆ ಅಂದರು. ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಿಸಿದ್ದು ಪಂಚಾಮೃತ, ಬರಬೇಕಾಗಿದ್ದು ಮೋಕ್ಷ ಬೇಡ, ಸ್ವರ್ಗ ಆದರೂ ಬೇಕಾ, ಇಲ್ಲ, ಏನು ಬರುತ್ತೆ, ಅಹಂಕಾರದಿಂದ ಮಾಡಿದ್ದಕ್ಕೆ ರಿವರ್ಸ್ ಆಗಿ ನಾನಾ ಅಸಂಖ್ಯಾತ ಜನ್ಮಗಳು ಬಂದು ಬೀಳುತ್ತೆ ಹೇಳ್ತಾರೆ. ಈ ರೀತಿಯಾಗಿ ನಾವು ಮೇಲ್ನೋಟಕ್ಕೆ ಒಂದಲ್ಲ ಎರಡಲ್ಲ ಪಟ್ಟಿ ಕೊಡ್ತಾರೆ, ನಾವು ಮಾಡೋ ಏನೇನು ಕಾರ್ಯಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ತಾದೃಶಾಭ್ಯಾಂ ರಾಗದ್ವೇಷಾಭ್ಯಾಂ ಪ್ರಯುಕ್ತ, ವಿಶೇಷವಾಗಿ ಈ ಒಳಗೆ ಎಲ್ಲ ಕೊಳಕು ಕೂತ್ಕೊಂಡು, ಅಭಿಮಾನದ ಕೊಳಕು ಕೂತ್ಕೊಂಡು, ಏನೇನು ಮಾಡ್ತೀವಿ? ಬಂಧಕ ನಿವೃತ್ತಯೇ, ಬಂಧಕ ನಿವೃತ್ತಿಗಾಗಿ ಸ್ನಾನ ನಮ್ ಲಿಸ್ಟ್ ಕೊಡ್ತಾರೆ ಮಾಡೋದು. ಒಳಗೆ ಅಹಂಕಾರ ಮಮಕಾರಗಳು ಕೂತಿವೆ, ಮೇಲ್ನೋಟಕ್ಕೆ ಸಾಧನೆ ಆಗ್ತಾ ಇದೆ. ಸ್ನಾನ, ಸಂಧ್ಯಾ, ಧ್ಯಾನ, ವ್ಯಾಖ್ಯಾನ, ಅರ್ಚನಾದಿ ಯತ್ ಕ್ರಿಯತೆ, ಏನೇನು ಮಾಡುತ್ತಾರೆ, ತತ್ ಸರ್ವಮಪಿ, ಎಲ್ಲವೂ ಕೂಡ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇವ ಭವತಿ. ರಿವರ್ಸ್ ಹೊಡೆದು ಬಿಡುತ್ತೆ. ಮತ್ತೆ ನಮ್ಮ ಸಾಧನೆ ಆಗ್ತಾ ಇದೆಯಾ ನೋಡ್ಕೊಂಡ್ರ? ಮೇಲ್ನೋಟಕ್ಕೆ ಭ್ರಾಂತಿಯಂತೆ ಸಾಧನೆ ಸಾಧನೆ ಅಂತ ಹೋಗ್ತಾ, ಒಳಗೆ ಅದರ ಬುಡವನ್ನೇ ಕತ್ತರಿಸುವ ಹೆಗ್ಗಣ ಕೂತಿದ್ರೆ ಅದರ ಕಡೆ ಗಮನ ಕೊಡತಾನೇ ಇಲ್ಲ. ಅದಕ್ಕೆ ಅಲ್ಲಿಗೆ ಏನು ಖಡ್ಗ ತಗೊಂಡು ಬರ್ತಾ ಇದ್ದಾರೆ. ನಿಮ್ಮೊಳಗೆ ನಿಮ್ಮನ್ನ ಧ್ವಂಸ ಮಾಡುವುದೇ ಅಹಂಕಾರ ಮಮಕಾರ, ಅದನ್ನ ಕಳ್ಕೊಳ್ಳೋ ಪ್ರಯತ್ನವೇ ಮಾಡತಾ ಇಲ್ಲ. ಅದು ಮಾಡದೇನೆ ಮೇಲ್ನೋಟಕ್ಕೆಲ್ಲ ಕರ್ಮಾನುಷ್ಠಾನ ಮಾಡಿದರೆ ಏನು ಪ್ರಯೋಜನ? ಇಲ್ಲಿ ಬರುತ್ತೆ, ಏಕಕಾಲದಲ್ಲಿ ಅಹಂಕಾರ ಕಳ್ಕೊಂಡು ಮೇಲಕ್ಕೆ ಹೋದವರು ಯಾರಿದ್ದಾರ್ರಿ? ಅಹಂಕಾರ ಸಹಿತವಾಗಿಯೇ ಸಾಧನೆ ಆಗುತ್ತಲ್ಲ, ಕ್ರಮೇಣ ಬಿಡಬೇಕಲ್ಲ, ಅಂದರೆ ಬಿಡೋ ಪ್ರಯತ್ನ ಆದರೂ ಮಾಡಬೇಕಲ್ಲ, ಅದು ಬಿಡಬೇಕು ಅಂತಾದರೂ ಎಚ್ಚರ ಬರಬೇಕಲ್ಲ ಅಂದರು. ಅದನ್ನು ಹೇಳಿಕೊಡ್ತಾ ಬರ್ತಾರೆ. ಹಾಗಾದರೆ ನಮ್ಮೊಳಗೆ ಅಭಿಮಾನ ಎಷ್ಟು ರೀತಿಯಲ್ಲಿ ಕೂತಿದೆ, ಆ ಅಭಿಮಾನ ಹೇಗೆ ತೆಗೆಯಬೇಕು, ಆ ರಹಸ್ಯವನ್ನು ಹೇಳಿಕೊಡ್ತಾ ಬರ್ತಾರೆ. ಅದರಲ್ಲಿ ಅಭಿಮಾನ ಹೇಗಿದೆ, ಮೊದಲನೇ ಅಭಿಮಾನ ಹೇಳುತ್ತಾರೆ. ಸ್ವಗತ ಕರ್ತೃತ್ವ ವಿಶೇಷ ಅಜ್ಞಾನೇನ ಅಹಂ ಕರ್ತ ಇತಿ ಕರ್ತೃತ್ವ ಸ್ವಾತಂತ್ರ್ಯಾಭಿಮಾನ. ಕರ್ತೃತ್ವ ಸ್ವಾತಂತ್ರ್ಯಾಭಿಮಾನ ಅಂದ್ರೆ ನಾವು ಸ್ವತಂತ್ರಕರ್ತ ಅಂತ ಅಭಿಮಾನ. ದೇವರೇ ನಮ್ಮಿಂದ ಎಲ್ಲ ಮಾಡಿ ಮಾಡಿಸುವಾಗ ದೇವರನ್ನು ಮರೆತು ನಾನೇ ಮಾಡುತ್ತೇನೆ ಅಂತ ತಿಳ್ಕೊಂಡ್ರೆ ಅದು ಕರ್ತೃತ್ವಾಭಿಮಾನ ಅಂದರು. ಇಲ್ಲಿ ಗೊಂದಲ ಕೂತಿರುತ್ತೆ. ಸ್ವಲ್ಪ ಬಿಡಿಸಿಕೊಂಡ್ರಾಯ್ತಲ್ಲ, ಏನೋ ಈ ಕರ್ತೃತ್ವ, ನಮ್ಮ ಹತ್ರ ಬರ್ತೀರ ಸ್ವಲ್ಪ ಈ ಕರ್ತೃತ್ವ ವಿಚಾರ ಹೇಳಿ. ಅವ ನಾವು ಅಂತೀವಿ ಇದು ಬಹಳ ಗಹನವಾದ ವಿಚಾರ, ಇವೆಲ್ಲ ನಿಮ್ಗೆ ಅರ್ಥ ಆಗೋದಲ್ಲ, ಸದ್ಯಕ್ಕೆ ನಿಮ್ಮ ಸಾಧನೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಹೌದು, ಎಷ್ಟುವರೆಗೆ ಇರುತ್ತದು ಗಹನವಾದ ವಿಚಾರ ಅಂತ? ಸಾಯೋಪರ್ಯಂತ ಗಹನವಾದ ವಿಚಾರವಾಗಿಯೇ ಉಳಿದಿರುತ್ತೆ, ಅದು ಅರ್ಥವೇ ಆಗಲ್ಲ, ಹಾಗೇ ಕೂತಿರುತ್ತೆ. ಸಾಯೋ ಕಾಲಕ್ಕೂ ಹೇಳ್ತಾ ಇರ್ತೀವಿ ಈ ಗಹನವಾದ ವಿಚಾರ ಬರೋ ಜನ್ಮದಲ್ಲಾದರೂ ತಿಳಿಸು ಹರಿಯೇ ಅಂತ ಸತ್ತು ಹೋಗ್ತೀವಿ. ಹೌದು ತಾನೇ, ಇಷ್ಟೇ ಆಂಗ್ಲದಲ್ಲಿ ಬರುತ್ತೆ, ಸೊಲ್ಯೂಷನ್ ಅಂತ ಇಲ್ಲದಿದ್ದರೆ ಅದು ಪ್ರಾಬ್ಲಮೇ ಅಲ್ಲ ಅಂತ. ಸೊಲ್ಯೂಷನ್ ಅಂತ ಇಲ್ಲದಿದ್ದರೆ ಅದು ಪ್ರಾಬ್ಲಮೇ ಅಲ್ಲ. ಚೆನ್ನಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ತಲೆಗೆ ಹತ್ತಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ ಹೇಳ್ತಾರೆ. ಇಷ್ಟೇ ಸ್ಪಷ್ಟ, ಸ್ವತಂತ್ರ ವಸ್ತು, ಶಕ್ತಿ ಇರುವಂಥ ಸ್ವತಂತ್ರ ವಸ್ತು ಶ್ರೀಹರಿ ಒಬ್ಬನೇ. ಎಲ್ಲ ಜೀವರಾಶಿಗಳು ಅಷ್ಟೇ, ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಕೂಡ ಅಸ್ವತಂತ್ರರು, ಅಂದರೆ ಅಲ್ಲ ಅಸ್ವತಂತ್ರ ತಮರು ಅಂತ ಹೇಳ್ತಾರೆ. ಅಸ್ವತಂತ್ರ ತಮರು ಅಂದರೆ ಪೂರ್ಣ ಅಸ್ವಾತಂತ್ರ್ಯ. ಅದರಲ್ಲೂ ಗ್ರೇಡೇಷನ್ ಇದೆ, ದೊಡ್ಡವರು ಚಿಕ್ಕವರು ತಾರತಮ್ಯ ಹೀಗಿದೆ. ಆದರೆ ಎಲ್ಲರಲ್ಲಿ ಒಂದು ಲಕ್ಷಣ ಏನು, ಶ್ರೀಹರಿ ಇಲ್ಲದಿದ್ದರೆ, ಶ್ರೀಹರಿಯ ಅನುಗ್ರಹ ಅವನು ಮಾಡಿಸದಿದ್ದರೆ ಉಸಿರಾಟವೂ ಲಕ್ಷ್ಮೀದೇವಿಗೂ ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗಲ್ಲ. ಇದು ಸ್ಪಷ್ಟವಾದ ವಿಚಾರ. ಇಷ್ಟು ಸ್ಪಷ್ಟವಾದ ವಿಚಾರ ಇರುವಾಗ ಈ ಕರ್ತೃತ್ವ ಆ ಒಂದು ವಿಚಾರ ಚೆನ್ನಾಗಿ ಅರ್ಥ ಆಗಬೇಕು. ಅಲ್ಲ ಬೇಡ ಮುಂದಕ್ಕೆ ಹೋಗೋಣ, ಸುಮ್ಮನೆ ಯಾಕೆ ಟಫ್ ಸಬ್ಜೆಕ್ಟು ಅಂದರೆ ಮುಂದಕ್ಕೆ ಹೋಗಿಬಿಡ್ತೇನೆ, ಅರ್ಥ ಮಾಡ್ಕೋಬೇಕು ಅಂದರೆ ಚೂರು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಂ, ಯಾಕಂದರೆ ಇದು ಅರ್ಥ ಆಗಲಿಲ್ಲ, ಇದು ಅರ್ಥ ಆಗಲಿಲ್ಲ, ಸಾಧನೆ ಮುಂದಕ್ಕೆ ಆಗಿಲ್ಲ, ಇನ್ನು ಫಸ್ಟ್ ಸ್ಟೆಪ್ ಕೂಡ ಹತ್ತಿಲ್ಲ ಅಂತ ಅರ್ಥ. ಇದು ಅರ್ಥ ಆದರೇನೆ ಮಿಕ್ಕ ಸಾಧನೆ, ಇಲ್ಲ ಡೊಂಬರಾಟ ನಡೀತಾ ಇದೆ ಅಂತ ಅರ್ಥ. ಡೊಂಬರಾಟ, ಮೇಲ್ನೋಟದೆಲ್ಲ ನಡೀತಾ ಇರುತ್ತೆ. ಹಾಗಾದರೆ ಇಲ್ಲಿ ತಿಳ್ಕೋಬೇಕಾಗಿದ್ದೇನು, ಮಿನಿಮಮ್ ಸ್ಟೆಪ್ಸ್ ಏನಪ್ಪ? ಶ್ರೀಹರಿಯೇ ಶುದ್ಧ ಸ್ವತಂತ್ರ, ಜೀವ ಶುದ್ಧ ಅಸ್ವತಂತ್ರ, ಈ ಎರಡು ಹೌದಾ ಇಲ್ಲ ಝಳುಪಿಸಿ ತಿಳ್ಕೊಳ್ಳಿ. ಹೌದು ಅಂತ ಆಚಾರ್ಯರು ಅದಕ್ಕೆ ಸೂತ್ರ ಪ್ರಸ್ಥಾನ ಆದಿಯಲ್ಲೇ ಹೇಳಿಬಿಡ್ತಾರೆ, ತತ್ವಸಂಖ್ಯಾನದಲ್ಲೇ ಸ್ವತಂತ್ರಮ ಸ್ವತಂತ್ರಂ ಚ ದ್ವಿಧಂ ತತ್ತಮಿಷ್ಯತೆ ಅಂತ ಭಗವಂತನ ಸ್ವಾತಂತ್ರ್ಯದ ಎಚ್ಚರ ಕೊಟ್ಟು ನೀನು ಶಾಸ್ತ್ರ ಓದಲಿಕ್ಕೆ ಬರ್ತಾ ಇದ್ದೀಯಾ, ಅದೂ ಹೇಳುತ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದಾಗ ಅಲ್ಲಿ ಅತಃ ಅಂತ ಹಾಕಿದಾಗ ದೇತೀರ್ಥರು ಬಿಡಿಸ್ತಾರೆ ಅದಕ್ಕೆ, ಅತಃ ಅಂದರೆ ಆ ಅಂದರೆ ಬ್ರಹ್ಮ ಭಗವಂತ, ಅತಃ ಅಂದರೆ ಬ್ರಹ್ಮನಿಂದ. ಈ ಬ್ರಹ್ಮ ಜಿಜ್ಞಾಸೆ ದೇವರ ಕುರಿತು ತಿಳಿಯೋದು ಎಂಬುದು ಅವನು ಮಾಡಿಸಿದರೆ ಆಗುತ್ತೋ ಇಲ್ಲದಿದ್ದರೆ ಇಲ್ಲ ಅಂತ ಅದರಲ್ಲೇ ಉತ್ತರ ಕೊಟ್ಟು ಹೌದಾನೆ. ಅಷ್ಟು ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಹಾಗಾದರೆ ಶ್ರೀಹರಿಯೇ ಪ್ರಧಾನ ಕರ್ತ, ಜೀವ ಪರಾಧೀನ ಕರ್ತ. ಇಲ್ಲಿ ಕರ್ತೃತ್ವವನ್ನು ಚೂರು ತಿಳ್ಕೋಬೇಕಾಗುತ್ತೆ. ಏನದು ಅಂದರೆ ಕರ್ತೃತ್ವ ಅಂದರೆ ಏನು? ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವಂ. ಜ್ಞಾನ ಇಚ್ಛಾ ಕೃತಿ, ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಪ್ರಯತ್ನ ಮಾಡೋದು, ಈ ಮೂರು ಸೇರಿದರೆ ಅದು ಕರ್ತೃತ್ವ ಅಂದರು. ಈಗ ಫ್ಯಾನ್ ಇದೆ, ತಿರುಗ್ತಾ ಇದೆ, ಕರೆಂಟ್ ಇದ್ದರೆ ತಿರುಗುತ್ತೆ, ಇಲ್ಲದಿದ್ದರೆ ತಿಳಗಲ್ಲ. ಟ್ಯೂಬ್ ಲೈಟ್ ಇದೆ, ಕರೆಂಟ್ ಇದ್ದರೆ ಬೆಳಗತ್ತೆ, ಇಲ್ಲದಿದ್ದರೆ ಇಲ್ಲ. ಆವಾಗ ಯಾರು ಅಂದರು, ಎಲ್ಲ ಕರೆಂಟೇ ಮಾಡುವುದು, ಎಲ್ಲ ಕರೆಂಟೇ ಮಾಡುವುದು ಅಂದರು. ಆ ಎಲ್ಲ ಕರೆಂಟೇ ಮಾಡುವುದು ಎಂಬುದಕ್ಕೆ ಒಬ್ಬ ಅರ್ಥ ಮಾಡಿಕೊಂಡ, ಕರೆಂಟೇ ತಾನಾಗಿ ಫ್ಯಾನ್ನ ತಿರುಗಿಸತ್ತೆ, ಟ್ಯೂಬ್ ಲೈಟನ್ನ ಬೆಳಗಿಸತ್ತೆ ಅರ್ಥ. ಹಾಗೆ ಮಾಡಿಕೊಂಡು ಏನಂದ, ಕರೆಂಟೇ ಎಲ್ಲ ಮಾಡುವುದಾದರೆ ಫ್ಯಾನ್ ಬೆಳಗಲಿ ಟ್ಯೂಬ್ ಲೈಟ್ ತಿರುಗಲಿ ಅಂದ. ಅವಾಗ ಹೇಳದ ಕರೆಂಟೇ ಎಲ್ಲ ಮಾಡಿಸೋದು ಅಂದ್ರೆ ಅರ್ಥ ಫ್ಯಾನ್ನ ಇದು ತಾನಾಗಿ ತಿರುಗುವಂತ ಹಾಂಫಟ್ ಅಂತ ಏನು ಮಾಡಲ್ಲ, ಫ್ಯಾನಲ್ಲಿ ತಿರುಗುವ ಧರ್ಮ ಇದೆ, ಮೆಕ್ಯಾನಿಸಮ್ ಕೂತಿದೆ. ಈ ಕರೆಂಟ್ ಬಂದರೆ ಏನು ಮಾಡುತ್ತೆ, ಈ ಫ್ಯಾನ್ಗಿರುವ ಮೆಕ್ಯಾನಿಸಮ್ನ ಹೊರಗೆ ಹಾಕತ್ತೆ. ಟ್ಯೂಬ್ ಲೈಟಲ್ಲಿ ಬೆಳಗೋ ಮೆಕ್ಯಾನಿಸಮ್ ಇದೆ, ಏನು ಸಿಸ್ಟಮ್, ಆ ಕರೆಂಟು ಅದರ ಧರ್ಮವನ್ನು ಹೊರಗೆ ಹಾಕತ್ತಷ್ಟೇ ಹೊರತು ತಾನಾಗಿ ಒಂದರನ್ನು ತಿರುಗುವಂತೆ ಆಗಲಿ ಬೆಳಗುವಂತೆ ಆಗಲಿ ಮಾಡಲ್ಲ, ಅದರದರ ಧರ್ಮವನ್ನು ಹೊರಗೆ ಹಾಕುತ್ತೆ. ಹಾಗೇ ಭಗವಂತ ಮಾಡುತ್ತಾ ಇದ್ದಾನೆ. ಇಲ್ಲಿ ನೋಡಿ, ಈ ಕರ್ತೃತ್ವ ಅಂದಾಗ ದೇವರಲ್ಲೂ ಕರ್ತೃತ್ವ ಇದೆ. ಏನು ಕರ್ತೃತ್ವ? ಅವನು ತಿಳ್ಕೊಳ್ತಾನೆ, ಇಚ್ಛಾ ಪಡ್ತಾನೆ, ಪ್ರಯತ್ನ ಮಾಡುತ್ತಾನೆ, ದೇವರಲ್ಲೂ ಇದೆ, ಜೀವನಲ್ಲೂ ಇದೆ. ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಅಂತ ಹೇಳ್ತಾರೆ. ಜೀವನು ಕೂಡ ಕರ್ತೃವೇ, ಯಾಕೆ ಶಾಸ್ತ್ರಾರ್ಥವನಿಗೆ ಬರುತ್ತಾ ಇದೆ ಆದ್ದರಿಂದ ಶಾಸ್ತ್ರಾರ್ಥವತ್ವ ಅಂತ ಹೇಳ್ತಾರೆ. ಅಲ್ಲಿ ಹೇಳುತ್ತಾರೆ ಜೀವನು ಕರ್ತೃವೆ ಅಂದರೆ ಈ ಕರ್ತೃತ್ವ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳ್ತಾರೆ ಜೀವನಲ್ಲಿ ನೋಡಿ, ಫ್ಯಾನ್ ಇದೆ, ಕರೆಂಟ್ ಇಲ್ಲ, ಸುಮ್ಮನೆ ಕೂತಿದೆ. ಅದನ್ನು ನೋಡಿ ಯಾರಾದರೂ ಏ ಇಲ್ಲ ಇದು ಸುಮ್ಮನೆ ಕೂತಿರುತ್ತೆ ಅಂದರೆ, ಇಲ್ಲಪ್ಪ ಕರೆಂಟ್ ಬಂದರೆ ತಿರುಗುತ್ತೆ ಅಂತ ನೋಡಿದವರು ಹೇಳ್ತೀವಿ. ಅಂದರೆ ಅರ್ಥ ಇದರೊಳಗೆ ತಿರುಗುವ ಧರ್ಮ ಇದೆ, ಅದನ್ನು ಹೊರಗೆ ಹಾಕುವ ಕರೆಂಟ್ ಇಲ್ಲ. ಫ್ಯಾನಿಗೆ ಸಹಜವಾಗಿ ಕರೆಂಟೇ ಒಳಗೆ ಇನ್ಬಿಲ್ಟ್ ಆಗಿದ್ದಿದ್ರೆ ಅದು ತಿರುಗ್ತಾನೇ ಇರುತ್ತೆ, ಆದರೆ ಕರೆಂಟ್ ಇಲ್ಲ, ತಿರುಗುವ ಧರ್ಮ ಮಾತ್ರ ಇದೆ, ಕರೆಂಟ್ ಬಂದರೆ ತಿರುಗುತ್ತೆ. ಹೌದ್ ತಾನೆ? ಹಾಗೆ ಜೀವರಲ್ಲಿ ತಿಳ್ಕೊಳ್ಳುವ ಲಕ್ಷಣ ಧರ್ಮ ಇದೆ, ತಿಳ್ಕೊಳ್ಳುವ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ. ಮೂರು ಇದೆ ಜೀವರಲ್ಲಿ, ಜಡದಲ್ಲಿಲ್ಲ, ಜೀವರಲ್ಲೇ ಇದೆ. ಜೀವರಲ್ಲಿ ಸ್ವರೂಪದಲ್ಲಿ ಇನ್ಬಿಲ್ಟ್, ಏನದು, ತಿಳ್ಕೊಳ್ತಾನೆ, ಇಚ್ಛಾ ಪಡ್ತಾನೆ, ಕ್ರಿಯಾ ಮಾಡುತ್ತಾನೆ, ಇದು ಧರ್ಮ ಇದೆ. ಆದರೆ ಶಕ್ತಿ ಇಲ್ಲ, ಕರೆಂಟ್ ಅವನಿಗೆ ಓನ್ ಕರೆಂಟ್ ಇಲ್ಲ, ಅದಕ್ಕೆ ಬಿದ್ದಿರ್ತಾನೆ. ಈಗ ದೇವರಿದ್ದಾರೆ, ದೇವರಲ್ಲೂ ಕೂಡ ಕರ್ತೃತ್ವ ಇದೆ, ಆ ಧರ್ಮಗಳಿವೆ. ಏನದು, ಅವನು ತಿಳ್ಕೊಳ್ಳಿಕ್ಕಾಗತ್ತೆ, ಇಚ್ಛಾ ಪಡ್ಲಿಕ್ಕಾಗತ್ತೆ, ಕ್ರಿಯಾ ಮಾಡಲಿಕ್ಕಾಗತ್ತೆ. ಆದರೆ ದೇವರಲ್ಲಿ ಈ ಕರ್ತೃತ್ವದ ಜೊತೆಗೆ ಸ್ವಾತಂತ್ರ್ಯ ಶಕ್ತಿ, ಸ್ವತಂತ್ರ, ತನ್ನ ಕೆಲಸ ತಾನು ಮಾಡುವ ತಾಕತ್ತು ಅವನಲ್ಲಿ ಕೂತಿದೆ. ಅದಕ್ಕೆ ದೇವರು ತಾನಾಗಿ ತಿಳಿಯಬಲ್ಲ, ತಾನಾಗಿಯೇ ಇಚ್ಛಾ ಪಡಬಲ್ಲ, ತಾನಾಗಿಯೇ ಕೆಲಸ ಮಾಡಬಲ್ಲ ದೇವರು. ಜೀವ ತಾನಾಗಿ ತಿಳಿಯಲಾರ, ತಾನಾಗಿ ಇಚ್ಛಾ ಪಡಲಾರ, ತಾನಾಗಿ ಕ್ರಿಯಾ ಮಾಡಲಾರ. ಇಷ್ಟು. ಇವಾಗ ಈ ಜೀವರಿಂದ ಇವರು ತಿಳ್ಕೋಬೇಕು, ಇಚ್ಛಾ ಪಡಬೇಕು, ಪ್ರಯತ್ನ ಮಾಡಬೇಕು. ಹೇಗ್ರಿ ಮಾಡೋದು? ಅದಕ್ಕೆ ಅವಾಗ ದೇವ ಏನು ಮಾಡಿದ? ಜೀವನೊಳಗೆ ಇದ್ದ, ಜೀವನೊಳಗೆ ತೋರಿದ. ತದೇವ ಅನುಪ್ರಾವಿಶತ್ ಅಂತ ಹೇಳುತ್ತಾರೆ. ಅಂದರೆ ಭಗವಂತ ಒಂದು ರೂಪದಿಂದ ಜೀವರಲ್ಲಿದ್ದುಕೊಂಡು ಅವರಿಗೆ ಅಸ್ತಿತ್ವ ಕೊಡತಾ ಇರ್ತಾನೆ, ಇನ್ನೊಂದು ರೂಪದಿಂದ ಅವರಲ್ಲಿ ತಾನು ಏನು ಮಾಡುತ್ತಾನೆ, ಒಳಗೆ ತೋರಿ ಶಕ್ತಿಯನ್ನು ಕೊಡುತ್ತಾನೆ. ಈ ಶಕ್ತಿಯನ್ನು ಕೊಡುವುದು ಎಂಬುದೇ ಅರ್ಥ ಆಗಲ್ಲ. ಶಕ್ತಿಯನ್ನು ಕೊಡುವುದು ಅಂದರೆ ನಮ್ಮ ಹತ್ರ ಒಂದು ಪ್ಯಾಕೆಟ್ ಯಾವುದು ದ್ರಾಕ್ಷಿಯ ಗೋಡಂಬಿ ಇದು, ಅದರಲ್ಲಿ ಚೂರು ತೆಗೆದು ನಿಮಗೆ ಕೊಟ್ಟು ನೀವು ತಿಂದ್ರಿ. ಆ ಥರವೋ ಈ ದತ್ತ ಸ್ವಾತಂತ್ರ್ಯ ಎಂಬುದು ಬರ್ತಾ ಇದೆ. ಜೀವರಿಗೆ ಸ್ವಾತಂತ್ರ್ಯವೇ ಇಲ್ಲ. ದೇವಚೂರು ಸ್ವಾತಂತ್ರ್ಯ ಕೊಟ್ಟ, ಹರಿಕಥಾಮೃತ ಸ್ಪಷ್ಟ ಹೇಳ್ತಾರೆ, ಕೊಟ್ಟ ಕೊಟ್ಟ ಅಂತಲೇ ಬರುತ್ತಲ್ಲಿ. ಅಂಥ ಕಾಲಕ್ಕೆ ಈ ದತ್ತ ಸ್ವಾತಂತ್ರ್ಯದ ಕುರಿತು ಚೆನ್ನಾಗಿ ತಿಳ್ಕೊಂಡಿಲ್ಲ. ಈ ಭೂತ ತುಂಬ ಕಡೆ ಕೂತಿದೆ, ಎಲ್ಲರ ತಲೆಯಲ್ಲಿ ಈ ಭೂತ ಕೂತಿದೆ. ಆ ಭೂತ ಅದು ಹೋಗ್ತಾನೇ ಇಲ್ಲ, ದೇವರೇ ಓಡಿಸಬೇಕದನ್ನು. ಅದು ಭೂತ ಅಂತ ಪರಿಚಯ ಆದರೂ ಸಾಕು, ನನ್ನ ಪ್ರವಚನ ಸಾರ್ಥಕ. ಈ ಎಲ್ಲರೂ ಅಂಬೋದೇನು ಗೊತ್ತಾ? ಹೌದು ರೀ, ಜೀವ ಅಸ್ವತಂತ್ರ ಯಾರಿಲ್ಲ ಅಂದರೂ ದತ್ತ ಸ್ವಾತಂತ್ರ್ಯ ಇದೆಯಲ್ಲ. ಅಂದರೆ ಅವರ ತಲೆಯಲ್ಲಿ ಕೂತದ್ದೇನು, ದೇವರು ತನ್ನ ಸ್ವಾತಂತ್ರ್ಯ ಚೂರು ಕಿತ್ತಿ ಕೊಟ್ಟ, ಆ ಸ್ವಾತಂತ್ರ್ಯ ಜೀವ ಬೆಳೆಸ್ಕೊಂಡ್ಬಿಡ್ತಾನೆ. ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಬಾಯಲ್ಲಿ ಹಾಕ್ಕೊಂಡು ನುಂಗ್ಬಿಟ್ರೆ ನಮಗೆ ಕೆಪಾಸಿಟಿ ಬಂದಂತೆ ಆ ದೇವ ಸ್ವಾತಂತ್ರ್ಯ ಕೊಟ್ಟ, ಅದನ್ನು ನಾನು ಬಳಸ್ಕೊಂಡು ಆ ಇಂಡಿವಿಜುವಲ್ ಆಕ್ಟಿವಿಟಿ ಮಾಡ್ಕೋಬಹುದು, ದೇವರ ಮೇಲೆ ಡಿಪೆಂಡ್ ಆಗದೆ. ಬ್ರ್ಯಾಕೆಟಲ್ಲಿ ಅದಕ್ಕೆ ಹೇಳಿದ್ರು, ಸ್ವಾತಂತ್ರ್ಯ ಶಕ್ತಿ ದೇವರಲ್ಲಿ ಮಾತ್ರ ಇರೋದು, ಜೀವರಲ್ಲಿ ಇಲ್ಲ. ಹೌದಲ್ವೋ? ಹಾ, ಇಲ್ಲಿ ಸ್ವಾತಂತ್ರ್ಯ ದೇವ ಕೊಟ್ಟ ಎಂಬ ಈ ಅದು ಪ್ರಮಾಣ ಸಹಿತ ಕೊಡ್ತಾರೆ ದಾಸರಾಯರು. ವಿಷ್ಣು ರಹಸ್ಯದ ಪ್ರಮಾಣ, ಪಂಚರಾತ್ರ ಆಗೋದು ಪ್ರಮಾಣ ಹೇಳೇ ಕೊಡ್ತಾರೆ. ಅಪ್ಪ ಇಲ್ಲೆಲ್ಲ ಹೇಳಿದ್ದಾರೆ, ದತ್ತ ಸ್ವಾತಂತ್ರ್ಯ ಅಂತ ಶಬ್ದ ಪ್ರಯೋಗ ಇದೆ ಹೇಳ್ತಾರೆ. ಅರ್ಥ ನಾವು ಆ ಅರ್ಥ ಮಾಡಿಕೊಂಡು ಅಷ್ಟೇ. ಅಲ್ಲಿ ಹೇಳೋ ಕಾಲಕ್ಕೆ ದಾಸರಾಯರು ತುಂಬ ಸುಂದರವಾಗಿ ಹೇಳುತ್ತಾರೆ. ಏನು ಮಾಡುತ್ತಾರೆ ಅಂದರೆ, ಶ್ರೀಹರಿ ತನ್ನ ಅಪಾರ ಸ್ವಾತಂತ್ರ್ಯ ಗುಣವ ಅಂತ ಶಬ್ದ ಪ್ರಯೋಗ ಮಾಡುತ್ತಾರೆ ದಾಸರಾಯರು. ಈಗ ಇದು ಚೂರು ಅರ್ಥ ಆಗಬೇಕಾದ್ರೆ, ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿಗೆ ಲಕ್ಷಣ ಏನು? ಖಾರ. ಮೆಣಸಿನಕಾಯಿಯಿಂದ ಖಾರ ಸಪರೇಟ್ ಮಾಡಲಿಕ್ಕಾಗತ್ತಾ? ನಾಳೆ ತರ್ತೀರಾ? ಅಂದರೆ ಮೆಣಸಿನಕಾಯಿಯ ಗುಣ ಅದು, ಮೆಣಸಿನಕಾಯಿಯಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ. ಹಾಗೆ ಹತ್ತಿ ಇದೆ, ಅದು ಬಿಳಿಯಾಗಿದೆ. ನಾ ಕೇಳಿದೆ, ಹತ್ತಿಯಿಂದ ಬಿಳಿತನ ವೈಟ್ ಆಗಿದೆಯಲ್ಲ, ಆ ಕಲರ್ ಡಿಫರ್ ಮಾಡಿ ಪಕ್ಕಕ್ಕೆ ತೆಗಿರಿ, ಆಗತ್ತಾ? ಆಗಲ್ಲ. ನೀವೆಲ್ಲ ಬಹಳ ಒಳ್ಳೆಯವರು, ಒಪ್ತೀರಾ? ಅದು ಒಪ್ಪಲ್ವಾ? ನೀವೆಲ್ಲ ಒಳ್ಳೆಯವರು, ನಾನು ಚೂರಾದರೂ ಒಳ್ಳೆಯವ ಅದಂತ ಒಪ್ತೀರಾ? ನಾನು ಸ್ವಲ್ಪ ಜಾಸ್ತಿ ಒಳ್ಳೆಯವನಾಗಬೇಕು, ಅದಕ್ಕೆ ನಿಮ್ಮನ್ನು ಕೇಳಿದೆ. ಏನಂತ, ನಿಮ್ಮ ಒಳ್ಳೆತನ ಒಂದೊಂದು ಕೆ ಜಿ ಕೊಟ್ಬಿಡಿ, ನಾನು ಇನ್ನೂ ತುಂಬ ದೊಡ್ಡ ಒಳ್ಳೆಯವನಾಗ್ತೇನೆ. ದೇವರೇ ಸ್ವಾತಂತ್ರ್ಯ ಕೊಟ್ಟಾಗ, ಜೀವ ಬಳಸಿಕೊಂಡಾಗ ನೀವೆಲ್ಲ ನಿಮ್ಮ ಒಳ್ಳೆತನ ನಂಗೆ ಕೊಡ್ಲಿಕ್ಕಾಗಲ್ವಾ? ಆಗುತ್ತಲ್ಲ. ಅವಾಗಂದ್ರೆ ನೀವು ಈ ಒಳ್ಳೆತನ ನಮ್ಮೊಳಗಿರುತ್ತೆ, ಕಿತ್ತಿ ತೆಗೀಲಿಕ್ಕೆ ಬರಲ್ಲ, ಅದು ಗುಣ ಅಂದರು. ಹಾಗೆ ದೇವರ ಸ್ವಾತಂತ್ರ್ಯ ದೇವರ ಗುಣ. ಗುಣ ಅಂದರೆ ದೇವರು ಸ್ವಾತಂತ್ರ್ಯ ಬೇರು ಅಲ್ಲ, ಒಂದೇ. ದೇವ ತನ್ನ ಸ್ವಾತಂತ್ರ್ಯ ಕಿತ್ತು ತೆಗೆದು ಕಟ್ ಮಾಡಿ 2, 3, 4, 5, 4, 5 ಹೀಗೆ ಕಟ್ ಮಾಡಿ ಕೊಡ್ಲಿಕ್ಕಾಗಲ್ಲ. ಇದು ಹೇಳುತ್ತಾರೆ ಹರಿಕಥಾಮೃತಸಾರದಲ್ಲಿ, ದೇವ ಸ್ವಾತಂತ್ರ್ಯವನ್ನು ತೆಗೆದು ಅದನ್ನು ವಿಭಾಗ ಮಾಡಿ ಬ್ರಹ್ಮದೇವರಿಗೆ ಇಷ್ಟು ಕೊಟ್ಟ, ಜೀವರಿಗೆ ಇಷ್ಟು ಕೊಟ್ಟ, ಇದು ಕೊಟ್ಟ ಅಂತ ಹೇಳ್ತಾರೆ. ಅದು ಗತಿಯೇನ್ರಿ? ಹಾಗಾದ್ರೆ ಹರಿಕಥಾಮೃತಸಾರ ಪ್ರಮಾಣ ಅಲ್ವಾ? ಶುದ್ಧ ಪ್ರಮಾಣ ಗ್ರಂಥ ಅದು. ಮತ್ತೇಗೆ? ಅವಾಗ ಹೇಳ್ತಾರೆ, ಇಷ್ಟೇ ಹೇಳಿದ್ನಲ್ಲ, ಎಲ್ಲ ಜೀವರಾಶಿಗಳಲ್ಲಿ ಜ್ಞಾನ ತಿಳ್ಕೊಳ್ಳುವ ಧರ್ಮ ಇದೆ, ಇಚ್ಛಾ ಪಡುವ ಧರ್ಮ ಇದೆ, ಕ್ರಿಯಾ ಮಾಡುವ ಧರ್ಮ ಇದೆ, ಕರ್ಮ ಕೂತಿದೆ, ಪ್ರಾರಬ್ಧ ಕರ್ಮ ಕೂತಿದೆ, ಎಲ್ಲ ಅನುಭವಿಸಬೇಕು. ಚೂರು ಶಕ್ತಿ ಇಲ್ಲ. ಹಾಲು ತುಂಬ ಫ್ಯಾನ್ಗಳಿವೆ, ಕರೆಂಟ್ ಮಾತ್ರ ಇಲ್ಲ, ಉಪಯೋಗ ಏನು? ಆ ರೀತಿಯಲ್ಲಿ ನಮಗೆ ಎಲ್ಲ ಇದೆ, ಶಕ್ತಿ ಇಲ್ಲ. ಅದಕ್ಕೆ ಭಗವಂತ ಏನು ಮಾಡಿದ ಅಂದರೆ, ನಮ್ಮೊಳಗೆ ತಾನು ನಿಂತು ಶಕ್ತಿ ಪ್ರಕಟ ಮಾಡಿದ. ಶಕ್ತಿ ಪ್ರಕಟ ಮಾಡೋದು ಅಂದರೆ ಏನು ಅಂದರೆ, ನಮ್ಮ ಕೈಯಲ್ಲಿ ತನ್ನ ಕೈ, ಇದನ್ನು ಹೇಳುತ್ತಾರೆ ಆಸ್ಯೇ ಆಸ್ಯಮಿತಿ ಕ್ರಮಾತ್ ಅಂತ ಹೇಳುತ್ತಾರೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಭಗವಂತ ನಿಂತಿದ್ದಾನೆ. ಈ ಶರೀರದಲ್ಲೂ ಜೀವನಲ್ಲೂ ನಿಂತಿದ್ದಾನೆ. ಏನು ಮಾಡುತ್ತಾನೆ? ಜೀವನಿಗೆ ಆಲೋಚನೆ ಕೊಟ್ಟು ಜೀವನಿಗೆ ತಿಳುವಳಿಕೆ ಬರುವಂತೆ ಮಾಡುತ್ತಾನೆ. ಹಾಗೆ ಜೀವನಲ್ಲಿ ಇಚ್ಛಾ ಹುಟ್ಟಿಸ್ತಾನೆ. ಹಾಗೆ ತಾನೇ ಅವನ ಕೈ ಕಾಲನ್ನು ಕದಲಿಸ್ತಾ, ತನ್ನ ಕೈ ಕದಲಿಸಿದರೆ ಅವನ ಕೈ ಕದಲಬೇಕು, ತನ್ನ ಕಾಲು ಕದಲಿಸಿದರೆ ಅವನ ಕಾಲು ಕದಲಬೇಕು. ಈ ಥರ ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಷ್ಟು ಕಾಲ ಇರ್ತೀವೋ ಅಷ್ಟು ಕಾಲ ನಮ್ಮನ್ನು ಹಾಗೆ ನಡೆಸ್ತಾ ಇದ್ದಾನೆ. ಇದಕ್ಕೆ ಆತ ಪ್ರಕಟ ಮಾಡುವ ಶಕ್ತಿಯ ಪರ್ಸೆಂಟೇಜೇ ಈ ದತ್ತ ಸ್ವಾತಂತ್ರ್ಯ. ಅಂದರೆ ಬ್ರಹ್ಮದೇವರಲ್ಲೂ ದೇವ ನಿಂತ, ಬ್ರಹ್ಮದೇವರು ನಾವು ಊಟ ಮಾಡಿ ಕೂತ್ರೆ ಸಾಕು, ನಮಗಷ್ಟು ಸ್ವಲ್ಪ ಶಕ್ತಿ ಸಾಕು. ಬ್ರಹ್ಮದೇವರಿಗೆ ತುಂಬ ಬೇಕು ನೋಡಿ, ಒಂದೇ ಕರೆಂಟ್ ಬರ್ತಾ ಇದೆ ಹೊರಗಿಂದ 11 KV, ಹೌದಾ, ಬರ್ತಾ ಇದೆ. ಅದು ಬರುವಾಗ ಫ್ಲಡ್ಲೈಟ್ಗೆ ಬೇಕಾದಷ್ಟು ಕರೆಂಟ್ ಅಲ್ಲಿಗೆ ಹೋಗುತ್ತೆ ವೋಲ್ಟೇಜ್. 0 ವ್ಯಾಟ್ಗೆ ಎಷ್ಟು ಬೇಕೋ ಅಷ್ಟೇ ಕರೆಂಟ್ 0 ವ್ಯಾಟ್ ಬಲ್ಬಿಗೆ ಬರುತ್ತೆ, ಹೌದ್ ತಾನೆ? ಇದೇ ದತ್ತ ಸ್ವಾತಂತ್ರ್ಯ. ಅಂದರೆ ಎಲ್ಲ ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬರು ಬಲ್ಬುಗಳೇ, ಬಲ್ಬುಗಳು ಅಥವಾ ಇನ್ನೇನು ಮೆಷಿನ್ಗಳು ಎಲ್ಲ ಇವೆ. ದೊಡ್ಡ ಮೆಷಿನ್ ಇದೆ, ದೊಡ್ಡ CNC ಮೆಷಿನ್ ಇದೆ, ಅದು ಬ್ರಹ್ಮದೇವರು. ಅದಕ್ಕೆ 0 ವ್ಯಾಟ್ ಬಲ್ಬ್ ಕೊಟ್ಟಷ್ಟು ಕರೆಂಟ್ ಕೊಟ್ಟರೆ ವರ್ಕ್ ಆಗುತ್ತಾ? ಅಪ್ಪನಾಣೆ ಆಗಲ್ಲ, ಅಷ್ಟು ಕರೆಂಟ್ ಕೊಡಬೇಕು. ಅವಾಗ ಡಬ ಏನು ಶುರು ಮಾಡುತ್ತೆ, ಅಷ್ಟು ಚೆನ್ನಾಗಿ ಶುರು ಮಾಡುತ್ತೆ. 0 ವ್ಯಾಟ್ ಬಲ್ಬ್ಗೆ ಸ್ವಲ್ಪ ಕೊಟ್ಟರೆ ಸಾಕು, ಚೆನ್ನಾಗಿ ಉರಿತಾ ಇರುತ್ತೆ. ಹಾಗಾದರೆ ಈ ಕರೆಂಟ್ ಕನೆಕ್ಷನ್ ಕೊಡುವ ಏನು ಮಾಡುತ್ತಾನೆ, ಎಲ್ಲೆಲ್ಲಿ ಎಷ್ಟೆಷ್ಟು ಕರೆಂಟ್ ಕೊಟ್ಟರೆ ಎಲ್ಲ ವರ್ಕ್ ಆಗುತ್ತೋ ಕೊಡುತ್ತಾನೆ. ಅದೇ ದೇವ ಮಾಡಿದ್ದು, ಏನೂ ಇಲ್ಲ. ತಾನೇ ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಂದು ಜೀವರಾಶಿಯಲ್ಲಿ ನಿಂತ, ಅವರ ಕೈಕಾಲುಗಳಲ್ಲಿ ತನ್ನ ಕೈಕಾಲುಗಳಿಟ್ಟು ನಿಂತ, ಒಬ್ಬನೇ ಅಲ್ಲ ಎಲ್ಲರದ್ದು ಇಟ್ಟ, ದೇವತೆಗಳದ್ದು ಇಟ್ಟ, ತಾನು ನಿಂತ. ಎಸ್ ಸ್ಟಾರ್ಟ್ ಅಂದ ಕೂಡಲೇ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಬೇಕೋ, ಅಂದರೆ ಎಷ್ಟೆಷ್ಟು ಕೆಲಸ ಆಗಬೇಕೋ ಅಷ್ಟಷ್ಟು ಕೆಲಸ ಅವರವರಲ್ಲಿ ನಿಂತು ಅವನೇ ಮಾಡಿಸ್ತಾ ಇದ್ದಾನೆ. ಆ ಮಾಡಿಸಲಿಕ್ಕೆ ಭಗವಂತ ಅಲ್ಲಲ್ಲಿ ಪ್ರಕಟ ಮಾಡುವ ಶಕ್ತಿಯ ಪರ್ಸೆಂಟೇಜ್ ಇದೆಯಲ್ಲ, ಇವರಲ್ಲಿ ಇಷ್ಟೇ ಪ್ರಕಟ ಮಾಡಿದ, ಅಲ್ಲಿ ಅಷ್ಟು ಪ್ರಕಟ ಮಾಡಿದ, ಅದನ್ನು ದತ್ತ ಸ್ವಾತಂತ್ರ್ಯ ಅಂತ ಕರೆದು ಸ್ವಾಮಿ ಜೀವರಿಂದ ತಾನು ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಹೊರಗೆ ಹಾಕಿದ ಅದರ ಪರ್ಸೆಂಟೇಜ್ ಅಷ್ಟೇ ಹೊರತು ದತ್ತ ಸ್ವಾತಂತ್ರ್ಯ ಅಂದರೆ ತಾನೇನೋ ಸ್ವಾತಂತ್ರ್ಯ ತೆಗೆದ, ಕತ್ತರಿಸಿದ, ಜೀವನಿಗೆ ಕೊಟ್ಟ, ಅವನು ನುಂಗಿಬಿಟ್ಟ, ಮಾಡ್ತಾ ಇದ್ದ, ಇದರ್ಥ ಅಲ್ಲ. ಅಪಾರ್ಥ ಮಾಡಿಕೊಂಡಿದ್ದಾರೆ, ಅಪಾರ್ಥ ಪರಂಪರೆ ತುಂಬ ಬಂದಿದೆ. ಹಾಗಾದರೆ ಏನಾಯಿತು? ಜೀವಶುದ್ಧ ಸ್ವತಂತ್ರ ಆದರೂ ಇವನಿಗೆ ಕರ್ತೃತ್ವ ಇದೆ. ಅಲ್ರಿ, ಏನೂ ಶಕ್ತಿ ಇಲ್ಲದಂಗಿದ್ದವನಿಗೆ ಕರ್ತೃತ್ವ ಇರುತ್ತಾ? ಒಬ್ರು ಹೇಳಿದ್ರು, ಪಾಣಿನಿ ಅಂತ ಒಬ್ರು, ಸ್ವತಂತ್ರ ಕರ್ತ ಅಂತಂದ್ರು. ಇಲ್ಲದ ಕೆಲಸ ಮಾಡಲ್ಲ ಅಂದ್ರು. ಈ ಕರ್ತೃತ್ವ ಧರ್ಮ ಎಂಥದ್ದು ಅಂದ್ರೆ, ತಿಳ್ಕೊಳ್ಳಿಕ್ಕೆ ಸ್ವಭಾವ ಧರ್ಮ ಇರಬೇಕು. ತಿಳ್ಕೊಳ್ಳೋ ಧರ್ಮ, ಇಚ್ಛಾ ಪಡುವ ಧರ್ಮ, ಕ್ರಿಯಾ ಮಾಡುವ ಧರ್ಮ ಇದ್ರೆ ಸಾಕು ಕರ್ತೃತ್ವ ಇದೆ ಅಂತರ್ಥ. ಅದಕ್ಕೆ ಜೀವೋಪಿ ಕರ್ತ ಅಂತ ಬಂದದ್ದು ಅಷ್ಟೇ ಹೊರತು ಜೀವ ಸ್ವತಂತ್ರವಾಗಿ ಚೂರಾದರೂ ಮಾಡಬಲ್ಲ ಎಂಬ ಅರ್ಥದಿಂದ ಅಲ್ಲವೇ ಅಲ್ಲ. ಚೆನ್ನಾಗಿ ಹೇಳುತ್ತಾರೆ. ಹಾಗಾದರೆ ಜೀವನಲ್ಲಿ ಭಗವಂತ ತಾನು ನಿಂತು ಅವನ ಧರ್ಮವಾದ ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು ಇವೆಲ್ಲ ಪ್ರಕಟ ಮಾಡುತ್ತಾ ಬರ್ತಾ ಇದ್ದಾನೆ. ದೇವ ತಾನಾಗಿ ಮಾಡುತ್ತಾನೆ ತನ್ನ ಕೆಲಸಗಳು, ನಮ್ಮದು ಅವನೇ ಮಾಡಿಸ್ತಾನೆ. ಇವಾಗ ದೇವ ಸ್ವತಂತ್ರ ಕರ್ತ, ನಾವು ಪರಾಧೀನ ಕರ್ತರು, ಪರ ಭಗವಂತನ ಅಧೀನರಾದ ಕರ್ತೃಗಳು. ಅವನು ಮಾಡಿಸಿದರೆ ಮಾಡುತ್ತೇವೆ, ಇಲ್ಲದಿದ್ದರೆ ಇಲ್ಲ ಅಂತ ಬಂತು. ಆದರೆ ಇದಿಷ್ಟಕ್ಕೆ ಬಿಟ್ಟು ಹೋದರೆ ಇನ್ನ ಯುದ್ಧಗಳಿವೆ, ತುಂಬ ಗೊಂದಲಗಳು ಬರ್ತಾ ಇವೆ. ಅದನ್ನು ಮಾಡಿಬಿಡ್ತೇನೆ, ಯಾಕೆ ಒಂದು ಹೇಳೋ ಕಾಲಕ್ಕೆ ಅರ್ಧ ಬಡಿಸಿ ಮಜ್ಜಿಗೆ ಬಂದುಬಿಟ್ರೆ ಹೇಗೆ? ಅಲ್ಲ ರೀ, ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಬಂತಿವಾಗ, ಜೀವರ ಸ್ವತಂತ್ರ ಏನೂ ಇಲ್ಲ ಅಂತ ಬಂತು. ಅವಾಗ ವಿಧಿ ನಿಷೇಧಗಳು ಯಾರಿಗೆ? ವಿಧಿ ನಿಷೇಧಗಳು ಯಾರಿಗೆ? ಜೀವನಿಗೋ ದೇವರಿಗೋ? ವಿಧಿ ಹೇಳಿದರೆ, ವಿಧಿ ಅಂತ ಹೇಳಿದರೆ ಹೀಗಿರು ಅಂತ ಹೇಳೋದು ಯಾರಿಗೆ? ಕೇಳಿ ತಿಳ್ಕೊಳ್ಳೋನಿಗೆ ಹೇಳಬೇಕಪ್ಪ. ಈ ಜೀವನಿಗೇನೋ ಸ್ವಾತಂತ್ರ್ಯ ಚೂರೂ ಇಲ್ಲ. ಅಂಥ ಕಾಲಕ್ಕೆ ವಿಧಿ ನಿಷೇಧ ಶಾಸ್ತ್ರ ಯಾರಿಗೆ ಹೇಳೋದು? ದೇವರಿಗಂತೂ ಅಲ್ಲ, ಜಡಕ್ಕಂತೂ ಅಲ್ಲ, ಜೀವನಿಗೆ ಹೇಳಬೇಕು. ಜೀವನಿಗೆ ಶಾಸ್ತ್ರ ಹೇಳಿದ್ರೂ ಕೇಳುವ ತಾಕತ್ತಿಲ್ಲ, ಸ್ವತಂತ್ರವಾಗಿ ತಾನಾಗಿ ಅರ್ಥ ಮಾಡಿಕೊಳ್ಳಾರ, ಅರ್ಥ ಮಾಡಿಕೊಂಡು ಇಚ್ಛಾಪಟ್ಟು ಪ್ರಯತ್ನವೂ ಮಾಡಲಾರ. ಅಂಥ ಕಾಲಕ್ಕೆ ವಿಧಿ ನಿಷೇಧ ಶಾಸ್ತ್ರ ಹೇಗೆ ವ್ಯರ್ಥ ಆಗಿಬಿಡುತ್ತೆ? ಆದ್ದರಿಂದೇನು ಮತ್ತು ಹಿಂದಕ್ಕೆ? ಒಂದು, ದೇವರೇ ಸ್ವತಂತ್ರ, ಜೀವ ಶುದ್ಧ ಅಸ್ವತಂತ್ರ ಅಂತ ಇಟ್ಟುಕೊಂಡು ಹೊರಟಾಗ ವಿಧಿ ನಿಷೇಧ ಶಾಸ್ತ್ರಕ್ಕೆ ವೈಯರ್ಥ ಬಂತು. ಅದಕ್ಕೆ ಶಾಸ್ತ್ರಕ್ಕೆ ಸಾರ್ಥಕ್ಯ, ಏ ವಿಧಿ ನಿಷೇಧ ಶಾಸ್ತ್ರ ಸಾರ್ಥಕವಾದ್ದು, ಇದು ಜೀವನಿಗೆ ಹೇಳಲಿಕ್ಕೆ ಹೊರಟಿದೆ. ಹಾಗಾದ್ರೆ ಏನು? ಜೀವ ಗ್ರಹಣ ಮಾಡಿ ಇಚ್ಛಾಪಟ್ಟು ಪ್ರಯತ್ನ ಪಡಬೇಕು. ಅಂದರೆ ಅವನಲ್ಲಿ ಇಲ್ಲ, ಆದ ಕಾರಣ ಶಾಸ್ತ್ರ ವ್ಯರ್ಥ ಆಗುತ್ತಲ್ಲ ಅಂತ ಪ್ರಶ್ನೆ ಬಂದರೆ, ಶಾಸ್ತ್ರಕ್ಕೆ ಸಾರ್ಥಕ್ಯ ಕೂಡಿಸಲಿಕ್ಕೆ ಜೀವನಲ್ಲಿ ಚೂರು ಸ್ವಾತಂತ್ರ್ಯ ಕಲ್ಪನೆ ಮಾಡೋಣ. ಅಂದ್ರೇನು? ಪೂರಾ ಸ್ವತಂತ್ರ ಅಲ್ಲ, ಅಸ್ವತಂತ್ರ ಅಲ್ಲ ಜೀವ, ಎಷ್ಟು ಚೂರು ಸ್ವಾತಂತ್ರ್ಯ ಜೀವನಲ್ಲಿ ಇದೆ? ಎಷ್ಟು ಅಂದರೆ, ವಿಧಿ ಹೇಳಿದರೆ ತಿಳ್ಕೊಳ್ತಾನೆ, ವಿಧಿ ಕೇಳಿ ಇಚ್ಛಾ ಪಡ್ತಾನೆ, ಚೂರು ತನ್ನ ಪ್ರಯತ್ನ ತಾನು ಮಾಡುತ್ತಾನೆ, ಮಿಕ್ಕದ್ದೆಲ್ಲ ದೇವರೇ ಮಾಡಿಸಲಿ. ಆ ಪಾರ್ಟ್ ಅದಲ್ಲ, ಏನು ಚೂರು ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಪ್ರಯತ್ನ ಪೂರ, ಆ ಪ್ರಯತ್ನ ಭಾಗ ಜೀವನದ್ದೇ, ಅಲ್ಲಿ ದೇವರು ಬೇಕಾಗಿಲ್ಲ. ಚೂರು ಸ್ವಾತಂತ್ರ್ಯ ಜೀವನಿಗಿದೆ ಅಂತ ಈಚೆ ಒಂದು ಕಪ್ಪೆ. ಇಲ್ಲ, ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ, ವಿಧಿ ನಿಷೇಧ ಶಾಸ್ತ್ರಕ್ಕೆ ಏಟು ಬೀಳುತ್ತೆ. ವಿಧಿ ನಿಷೇಧ ಶಾಸ್ತ್ರಕ್ಕೆ ಸಾರ್ಥಕ್ಕೆ ಕೊಡಬೇಕಾ, ಜೀವ ಶುದ್ಧ ಸ್ವತಂತ್ರ ಎಂಬ ಭಾಗಕ್ಕೆ ಏಟು ಬೀಳುತ್ತೆ. ಹೇಗಾಗತ್ತೆ? ವಟಕೋಪಿನ ನ್ಯಾಯ. ಅವಾಗೆ ಮುಂಜಿ ಆಗಿದೆ, ಹುಡುಗ ಕೋಪಿನ ಹಾಕಿದ್ದಾರೆ, ಮುಂದೆ ಸಿಗಿಸಿದ್ರೆ ಹಿಂದೆ ಬಿಚ್ಚಿ ಹೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚಿ ಹೋಗುತ್ತೆ, ಆ ಥರ ಆಗ್ತಾ ಇದೆ. ಮತ್ತೇನು ಮಾಡಬೇಕು ಇದನ್ನ? ಅವಾಗ ತುಂಬ ಚೆನ್ನಾಗಿ ಹೇಳ್ತಾರೆ ಚಂದ್ರಿಕಾದಲ್ಲಿ, ಯಾವ ಈ ಕರ್ತೃತ್ವಾಧಿಕರಣದಲ್ಲಿ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳುತ್ತಾರೆ. ಗೀತಾ ಇಡೀ 18ನೇ ಅಧ್ಯಾಯ ಎಲ್ಲ ಅಧ್ಯಾಯಗಳಲ್ಲಿ ಆಚಾರ್ಯರು ತುಂಬ ಚೆನ್ನಾಗಿ ಹೇಳುತ್ತಾರೆ, ಒಂದು ಪಂಕ್ತಿಯಲ್ಲಿ ಹೊಡೆದೇ ಹಾಕ್ಬಿಡ್ತಾರೆ. ಅವರಿಗೆ ಏಕವಾಕ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೆಸರು. ಒಂದೇ ಮಾತಲ್ಲಿ ಹೊಡೆದು ಬಿಡುತ್ತಾರೆ ಇಷ್ಟು ಸಮೂಹವನ್ನ. ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಒಂದು ಶಬ್ದದಿಂದ ಇಡೀ ನಮ್ಮ ಸಂಶಯಗಳನ್ನು ಕೊಚ್ಚಿ ಹಾಕ್ತಾರೆ. ಅರ್ಥ ಆಗ್ಲಿಕ್ಕೆ ನಮ್ಗೆ ಲೇಟ್ ಆಗುತ್ತಷ್ಟೇ. ಅಲ್ಲಿ ಹೇಳ್ತಾರೆ, ಈಗ ನೋಡಿ ಚೆನ್ನಾಗಿ ಎಲ್ಲರ ಬರ್ನಿಂಗ್ ಪ್ರಾಬ್ಲಮ್ ಇದು ಒಳಗಿರುತ್ತೆ, ಅದರ ಮೇಲೆ ಕಲ್ಲು ಹಾಕಿ ನಮ್ಮ ಸಾಧನೆ ನಾವು ಮಾಡ್ತಾ ಇರ್ತೀವಿ. ಇದು ಅರ್ಥ ಆಗ ಸಬ್ಜೆಕ್ಟ್ ಅಪ್ಪ, ಸುಮ್ಮನೆ ಒಣ ಚರ್ಚೆ ಯಾಕೆ? ನಮ್ದು ನಾವು ಮಾಡಿಕೊಂಡು ಹೋಗೋಣ ಅಂತ. ಏನು ನಮ್ದು ನಾವು ಮಾಡಿಕೊಂಡು ಹೋಗೋಣ ಅಂದ್ರೆ? ದೇವರು ಮತ್ತು ಬರ್ತಾರೆ, ನಮ್ದು ನಾವು ಮಾಡಿಕೊಂಡು ಹೋಗೋಣ, ನಮ್ದು ನಾವು ಮಾಡೋದಕ್ಕೆ ದೇವರು ಬೇಕಾಗಿಲ್ಲ ಅಂತ. ನಾನು ಪ್ರವಚನ ಮಾಡೋ ಕಾಲಕ್ಕೆ ಒಂದು ಕಡೆ ಹೇಳುತ್ತಾ ಇದ್ದೆ, ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲಯ್ಯ, ಭಗವಂತನೇ ಎಲ್ಲ ನಿಂತು ಮಾಡಿಸೋದು. ಇದು ಆಚಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಹೇಳಿಬಿಟ್ರು, ಅಲ್ಲ ಎಲ್ಲ ದೇವರೇ ಮಾಡಿಸೋದಾದ್ರೆ ನಮ್ದು ಅಂತಿಲ್ವಾ? ಅಯ್ಯೋ ನಮ್ದು ಅಂತಿಲ್ಲಂಗಿದ್ರೆ ಹೇಗ್ರಿ, ನಮ್ದು ಅಂತ ನಾವು ಮಾಡಬೇಕಲ್ಲ. ಅದೇ ಅಭಿಮಾನ ಅಂದ್ರು. ಅಂದ್ರೆ ನಮ್ದು ನಾವು ಮಾಡಬೇಕು. ಆಚಾರ ಹೇಳಿದ್ರು, ನಿಮ್ ಪ್ರಯತ್ನ ನೀವು ಮಾಡಿ ಅಂದ್ರು. ಆ ಅರ್ಥ, ನಿಮ್ ಪ್ರಯತ್ನ ನೀವು ಮಾಡಿ ಅಂದ್ರೆ ನಿಮ್ ಪ್ರಯತ್ನ ನೀವು ಸ್ವತಂತ್ರವಾಗಿ ಮಾಡಲಿಕ್ಕಾಗುತ್ತೆ, ಸ್ವತಂತ್ರವಾಗಿ ಪ್ರಯತ್ನ ಮಾಡಿಬಿಡಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲೂ ಹೇಳಲಿಲ್ಲ. ನಿಮ್ ಪ್ರಯತ್ನ ನೀವು ಮಾಡಲೇಬೇಕು, ಅಂದರೆ ದೇವರು ನಿಮ್ಮಿಂದ ಮಾಡಿಸಿದ ಪ್ರಯತ್ನ ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತ ಆಚಾರ್ಯರು ಹೇಳಿದ್ದಷ್ಟೇ ಹೊರತು, ಪ್ರಯತ್ನ ನಿಮಗಾಗ್ಬಿಡುತ್ತೆ, ನೀವು ಪ್ರಯತ್ನ ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ, ನಿಮ್ಮ ಪ್ರಯತ್ನ ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಮ್ಮ ಪ್ರಯತ್ನ ನೀವು ಮಾಡ್ಕೋಬಹುದು ಅಂತ ಕಲ್ಪನೆ, ತಪ್ಪು ಕಲ್ಪನೆ ಬಹಳ ಜನದಲ್ಲಿ ಕೂತಿದೆ. ದೆವ್ವ ಕೂತಿದೆ ಅದು. ಅದೊಂದು ಕೂತ್ಕೊಂಡಿದ್ರೆ ಸಾಕು ಇಡೀ ಸಾಧನೆ ಕೊಚ್ಚಿ 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 ಹೋಗ್ತಾ ಇರುತ್ತೆ. ಅದನ್ನ ಬ್ರಷ್ ಹಾಕಿ ತಿಕ್ತಾ ಇದ್ದಾರೆ ಇಲ್ಲಿ. ಅದು ಹೋಗಿಲ್ಲ, ಆ ದೆವ್ವ ಕೂತಿದ್ರೆ ಏನೂ ಉಪಯೋಗವಿಲ್ಲ. ಸಪ್ಲೈಯರ್ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಪವಮಾನ ಹೋಮಕ್ಕೆ ನೈವೇದ್ಯ ಮಾಡಿದಂತಾಗುತ್ತೆ. ಯಾಕ್ರಿ ಹಾಗಂತೀರಾ? ಗೊತ್ತಾಗಿಲ್ಲಲ್ಲ, ಸಂದರ್ಭ ಬಂದು ಅದು ಹೇಳಿಬಿಡ್ತೇನೆ. ಸಪ್ಲೈಯರ್ ಪಾತ್ರೆ ಅಂದರೆ ನಿಮ್ಗೆ ಗೊತ್ತಾ ಪರಿಚಯ? ಆ ಪಾತ್ರೆ ಮಾಧ್ವರಿಗೆ ಮಾತ್ರ ಕೊಡೋದಲ್ಲ, ಎಲ್ಲರಿಗೂ ಕೊಡ್ತಾರೆ. ದುಡ್ಡು ಕೊಟ್ಟರೆ ಸಾಕು, ಎಲ್ಲರಿಗೂ ಕೊಡ್ತಾರೆ. ಎಲ್ಲೆಲ್ಲಿ ಹೋಗಿರುತ್ತೆ, ಆಕಳ ಮಾಂಸವೂ ಬೇಯಿಸಿರ್ತಾರೆ ಆ ಪಾತ್ರೆಯಲ್ಲಿ. ಇಲ್ಲ ಅಂತೀರಾ? ಅವನು ಬೋರ್ಡ್ ಹಾಕಿರ್ತಾನೆ, ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ ಅಂತ ಎಲ್ಲ ಕಡೆ ಹೋಗಿರುತ್ತೆ. ಅಲ್ಲಲ್ಲಿ ಅವರು ಏನು ಅವರು ಅಡುಗೆ ಮಾಡೋದು ನೋಡ್ತೀರಾ? ದೂರದಿಂದನೇ ನೋಡ್ತಾ ಇರ್ತೀವಲ್ಲ. ಎಲ್ಲಿ ಮಿಕ್ಕವರೆಲ್ಲ ಅಡುಗೆ ಮಾಡೋ ಕಾಲಕ್ಕೆ ಟೇಸ್ಟ್ ಹೊಡೆದು ಭಾಳ ಚೆನ್ನಾಗಿರುತ್ತಂತೆ. ಯಾಕೆ? ಅಡುಗೆ ಮಾಡೋ ಕಾಲಕ್ಕೆ ಹೀಗಂತಾನೆ ಮತ್ತು ಕೈ ಇಡ್ತಾನೆ. ಎಂಜಲು ಮಾಡೋದೇ ಇರುತ್ತೆ, ಎಂಜಲು ಮುಸುರಿ ಮಾಂಸ ಭೀಕರ, ಅದರಿಂದ ಕೂಡಿದ ಪಾತ್ರೆಯನ್ನೇ ಸಪ್ಲೈಯರ್ ಪಾತ್ರೆ ಅಂತಾರೆ. ಅರ್ಥ ಆಯ್ತಾ? ಮತ್ತೆ ಮನೆಗೆ ಬ್ರಾಹ್ಮಣರನ್ನ ಕರೆಸಿ ಪವಮಾನ ಹೋಮಗಳು ಮಾಡಿಸಿ ಸಪ್ಲೈಯರ್ ಪಾತ್ರೆ ತರಿಸಿ ಅದರಲ್ಲಿ ಅನ್ನ ಬೇಯಿಸಿ ವೈಶ್ವದೇವ ಮಾಡಿ ಬ್ರಾಹ್ಮಣರಿಗೆ ಹಾಕಿದ್ರೆ ಎಲ್ಲಿಗೆ ಹೋಗ್ತೀರಾ? ಗರೆ ಕರ್ಕೊಂಡು ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ನರಕಕ್ಕೆ. ಅಷ್ಟಲ್ವ ಅದಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಈ ಆಚಾರಗಳು ಯಾಕೆ ಈ ಪಾತ್ರೆಗಳನ್ನು ಒದ್ದಾಡ್ತಾರೆ ಅಂದ್ರೆ ಇದು ರಹಸ್ಯ. ಯಾರ್ಯಾರು ಏನೇನು ಮಾಡಿರ್ತಾರೋ ಪಾತ್ರೆಯಲ್ಲಿ, ಅಂತಹ ಪಾತ್ರೆಯಲ್ಲಿ ಊಟ ಮಾಡಿ ಇಡೀ ಜನ್ಮ ಮಾಡಿದ ಅನುಷ್ಠಾನ ಎಲ್ಲ ಕಳ್ಕೋಬೇಕಲ್ಲ ಅಂತ ಈ ಆಚಾರಗಳ ದುಃಖ. ಅದು ಗೊತ್ತಾಗಲ್ಲ ಪಾಪ, ಯಾವ ಪಾತ್ರೆ ಏನು, ಎಲ್ಲ ಕಾಮನ್ ಪಾತ್ರೆ ಅಂದ್ಕೊಂಡ್ಬಿಡ್ತೀವಿ. ಸರಿ, ಪಾತ್ರೆ ವಿಚಾರ ಬಿಡೋಣ. ಇವಾಗ ಎಲ್ಲಿಗೆ ಬಂದ್ವು? ಯಾಕೆ ಬಂದಾಗ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಈ ಸಪ್ಲೈಯರ್ ಪಾತ್ರೆ ದೆವ್ವ ಹೋಗ್ಬಿಡುತ್ತಲ್ಲ ಅಂತ ಹೇಳಿದೆ. ನೋಡಿ, ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಾನು ಎಷ್ಟಿರುತ್ತೆ. ಹೋದಾಗೆಲ್ಲ ಏನು ಸಾಲಿಗ್ರಾಮ ಹೋದಾಗೆಲ್ಲ ತಂದಂತೆ ಎಲ್ಲ ಅಂಗಡಿಗೆ ಹೋದಾಗ ಸುಮ್ಮನೆ ಮೇಲೆ ಹೋದಾಗೆಲ್ಲ ಯಾವುದೋ ಒಂದು ಸಾಮಾನು, ಸ್ಟೀಲ್ ಸಾಮಾನು ತರ್ತೀವಿ ಅಂತ ತರ್ತೀವಿ. ಒಂದು ನಾಲ್ಕು ಹಿತ್ತಾಳೆ ಬೋಕಿ ಮಾಡಲಿಕ್ಕಾಗಲ್ಲ ಮನೆಯಲ್ಲಿ. ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಮಾಡಿದರೆ ಮಠಕ್ಕೆ ಹೋದರೆ ಕೊಡಲ್ಲ, ಸಪ್ಲೈಯರ್ ಪಾತ್ರೆಗೆ ಹೋಗಬೇಕು, ಅದು ತಂದೇ ಮಾಡಬೇಕು. ಯಾಕಪ್ಪ? ಒಂದು ನಾಲ್ಕು ಪಾತ್ರೆ ಮೇಲೆ ಹಾಕಿದರೆ ಮನೆಯಲ್ಲಿ ಫಂಕ್ಷನ್ ಮಾಡಿದಾಗ ಬ್ರಾಹ್ಮಣರು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರಲ್ಲ. ಅದರಿಂದ ಇನ್ನೇನು ಮಾಡೋದು ಬೇಡ. ದೇವರಿಗೆ, ನರಸಿಂಹದೇವರಿಗೆ ವಜ್ರ ಕವಚ ನಂತರ ಮಾಡಿಸಿ. ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಪಾತ್ರೆ ನಾಲ್ಕು, ನಾಲ್ಕು ಜನ ಬಂದರೆ ತಯಾರು ಮಾಡಿದರೆ ಅದು ನರಸಿಂಹದೇವರಿಗೆ ವಜ್ರ ಕವಚ ಮಾಡಿಸಿದಂತೆ. ಸತ್ಯವಾಗಿ ಹೌದು. ಸರಿ, ಯಾಕಂದರೆ ಸಮಯ ಬಂದಾಗ ಕೆಲವು ಹೇಳಿಬಿಟ್ರೆ ಆ ದೆವ್ವಗಳು ಹೋಗಿಬಿಟ್ರೆ ಎಲ್ಲ ಜನರು ಒಳ್ಳೆ ಶುದ್ಧವಾದ ಪಾತ್ರೆಯಲ್ಲೇ ಬಂದ ಬ್ರಾಹ್ಮಣರಿಗೆ ಬಡಿಸೋದು ಭೋಜನಾದಿಗಳು ಮಾಡಿಸೋ ಶುರು ಮಾಡಿದರೆ ಅದರಷ್ಟು ಭಗವಂತನಿಗೆ ಪ್ರೀತಿಕರವಾದ ಯಜ್ಞ ಇನ್ಯಾವುದಿದೆ? ಅದಕ್ಕೆ ಎರಡು ಮಾತಲ್ಲಿ, ಯಾಕಂದರೆ ಕಥಾ ಹೇಳುವ ಕಾಲಕ್ಕೆ ಇನ್ನೊಂದಕ್ಕೆ ಹೋಗಬಾರದು, ಅದು ವ್ಯಾಸಪೀಠಕ್ಕೆ ಅವಮಾನ. ಆದರೆ ಇಲ್ಲಿ ಯಾಕೆ ಬಂದೆ ಅಂದರೆ ಅದರಿಂದ ತುಂಬ ಉಪಕಾರ ಆಗುತ್ತೆ, ಅದರಿಂದ ಅದು ಹೇಳಿದೆ. ಸರಿ, ಇನ್ನು ಈ ಕರ್ತೃತ್ವ ವಿಚಾರಕ್ಕೆ ಬಂದಾಗ ಜೀವನದಲ್ಲಿ ಸ್ವಾತಂತ್ರ್ಯ ಇಲ್ಲ. ಇನ್ನೊಂದು ಕಡೆ ವಿಧಿ ನಿಷೇಧ ಶಾಸ್ತ್ರ ಕೂತಿದೆ, ಜೀವನಿಗೆ ಹೇಗೆ ಅಪ್ಲೈ ಆಗುತ್ತೆ? ಅವಾಗ ಹೇಳ್ತಾರೆ, ಅಯ್ಯ ಜೀವ ಈ ವಿಧಿಯನ್ನು ತಿಳಿಯಬೇಕು, ಇಚ್ಛಾ ಪಡಬೇಕು, ಪ್ರಯತ್ನ ಮಾಡಬೇಕು, ಅಷ್ಟೇ ತಾನೇ? ಹಾಂ, ಇದು ಎರಡು ರೀತಿಯಲ್ಲಿ ಆಗತ್ತೆ. ಒಂದ, ಜೀವನಲ್ಲಿ ಸ್ವಾತಂತ್ರ್ಯ ಇದ್ದಿದ್ರೆ, ಸ್ವಾತಂತ್ರ್ಯ ಇದ್ದಿದ್ರೆ ಅವನಾಗಿ ತಿಳಿತಾ ಇದ್ದ, ಅವನಾಗಿ ಇಚ್ಛಾ ಪಡ್ತಿದ್ದ, ಅವನಾಗಿ ಪ್ರಯತ್ನ ಮಾಡ್ತಿದ್ದ. ಅದಂತೂ ಇಲ್ಲ. ಮತ್ತೆ ಹೇಗೆ ಅಂತೀರಾ? ಹೀಗೆ ಅಂದ್ರು. ಏನದು? ಜೀವನಲ್ಲಿ ದೇವ ನಿಂತು ತಿಳಿಸ್ತಾನೆ. ಏನು ತಿಳಿಸಬಾರ್ದ? ಜೀವನಲ್ಲಿ ದೇವ ನಿಂತು ವಿಧಿಯನ್ನ ಗ್ರಹಣ ಮಾಡುವಂತೆ ಮಾಡುತ್ತಾನೆ, ಹಾಗೆ ಇಚ್ಛಾ ಹುಟ್ಟಿಸ್ತಾನೆ. ಗೀತಾಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳ್ತಾರೆ, ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ. ಆಚಾರ್ಯರ ಪಂಕ್ತಿ. ಜೀವನದಲ್ಲಿ ಭಗವಂತ ವಿಧಿಶಾಸ್ತ್ರದವನ್ನ, ವಿಧಿ ನಿಷೇಧ ಶಾಸ್ತ್ರದಲ್ಲಿ ಭಗವಂತನೇ ನಿಂತು ಹೇಳುತ್ತಾನೆ, ಜೀವನದಲ್ಲಿ ನಿಂತು ಆ ವಿಧಿಯನ್ನ ತಿಳ್ಕೊಳ್ಳುವಂತೆ ಮಾಡುತ್ತಾನೆ. ತಿಳ್ಕೊಂಡ್ಮೇಲೆ ಹೇಳಿದ್ರಲ್ಲ, ಆಚಾರ್ಯ ಬಂದು ಹೇಳ್ತಾರೆ, ಪಂಚಾಂಗದಲ್ಲಿ ಬಂದಿರುತ್ತೆ. ಏನು ವಿಧಿ? ಅಧಿಕ ಮಾಸದಲ್ಲಿ ಅಪೂಪದಾನ ಮಾಡಿ, ಬಹಳ ವಿಶೇಷ, ಇಂಥ ಕಾಲಕ್ಕೆ ಇದ್ದು ಮಾಡಿ, ಸಂಧ್ಯಾ ವಂದನೆ ಮಾಡಿ, ವಿಧಿ ಬರ್ತಾ ಇದೆ. ಅದು ಬಂದ ಕೂಡಲೇ ನಿಮ್ಮಲ್ಲಿ ಹೇ ನಾನು ಮಾಡಬೇಕು ಇಚ್ಛಾ, ಹೌದಲ್ಲೋ? ಇದು ಹೇಗೆ ಬಂತು ಅಂದರೆ ಹೇಳಿಸಿದ್ದು ಅವನೇ, ನಮ್ಮಲ್ಲಿ ನಿಂತು ಅದನ್ನು ಕೇಳುವಂತೆ ಮಾಡಿದ್ದು ಅವನೇ, ತಿಳಿಸಿದ್ದು ಅವನೇ, ತಿಳಿಸಿದ್ದು ಅವನೇ, ಇಚ್ಛಾ ಪಡಿಸಿದ್ದು ಅವನೇ. ಅಲ್ಲ, ತಿಳಿಸಿದ, ಇಚ್ಛಾ ಪಡಿಸಿದ, ಮತ್ತೆ ಕ್ರಿಯಾ ಹೇಗೆ? ನಾವು ಮಾಡಬೇಕೋ ಅವನು ಮಾಡಿಸ್ತಾನೋ? ಅದು ಹೇಳ್ತಾರೆ, ಕಾರಿತಮೇವ ಈಶ್ವರೇಣ ಅಂತ ಸ್ಪಷ್ಟ ಶಬ್ದ ಹಾಕ್ತಾರೆ. ಅಂದ್ರೆ ಭಗವಂತನೇ ನಮ್ಮಿಂದ ಪ್ರಯತ್ನ ತಾನೇ ಮಾಡಿಸಿಬಿಡ್ತಾನೆ. ಇಲ್ಲಿ ಹೇಳ್ತಾರೆ, ಎಲ್ಲದಕ್ಕೂ ದೇವರೇ ಬರಲಿ, ನಮ್ಮ ಪ್ರಯತ್ನಕ್ಕೆ ಮಾತ್ರ, ಪ್ರಯತ್ನಕ್ಕೆ ಮಾತ್ರ ಬೇಡ, ಆ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ. ಬಹಳ ಜನ ಕೂತಿದೆ, ಎಲ್ಲ ದೇವರೇ ರೀ, ನಿಮ್ಮ ಪ್ರಯತ್ನ ನೀವು ಮಾಡಬೇಕಲ್ಲ ಅಂತ ಹೇಳಿದಾಗ ಜನರ ತಲೆಯಲ್ಲಿ ಕೂತದ್ದು ಕಾನ್ಸೆಪ್ಟ್ ಹೀಗಿದೆ. ಏನದು? ಎಲ್ಲದಕ್ಕೂ ದೇವರೇ ಬೇಕು, ನನ್ನ ಪ್ರಯತ್ನದವರಿಗೆ ದೇವರು ಬೇಕಾಗಿಲ್ಲ, ನನ್ನ ಪ್ರಯತ್ನ ನಾನೇ ಮಾಡಿಕೊಳ್ತೇನೆ, ಇಂಡಿಪೆಂಡೆಂಟ್ಲಿ ಎಂಬುದೇ ದೆವ್ವ ಕೂತಿದೆ. ಅಷ್ಟು ಕೂತಿದ್ರೆ ಸಾಕು, ಫ್ಲೈಟಲ್ಲೇ ಕಳಿಸಿಬಿಡುತ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಏನರ್ಥ? ಭಗವಂತನೇ ನಮ್ಮ ಪ್ರಯತ್ನವನ್ನ ಅವನೇ ಮಾಡಿಸೋದು ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಹಾಗಾದರೆ ವಿಧಿ ನಿಷೇಧ ಶಾಸ್ತ್ರಕ್ಕೆ ಸಾರ್ಥಕ್ಕೆ ಹೀಗೆ ಕೊಡಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅಂದರೆ ಇಲ್ಲಿ ಒಂದು ಬರುತ್ತೆ, ಈ ಪ್ರಯತ್ನಕ್ಕೆ ಚೂರು ಸ್ವಾತಂತ್ರ್ಯ ನಮಗಿದೆ, ಪ್ರಯತ್ನಕ್ಕೆ ಚೂರು ಸ್ವಾತಂತ್ರ್ಯ ನಮಗಿದೆ, ಮಿಕ್ಕದ್ದೆಲ್ಲ ದೇವರೇ ಮಾಡಿಸಲಿ ಅಂತ ಹೇಳೋ ಮತ ಮಧ್ವ ಮತ ಅಲ್ಲ, ರಾಮಾನುಜ ಮತ ಅದು. ರಾಮಾನುಜರು ಹೇಳುತ್ತಾರೆ, ಈ ಪ್ರವೃತ್ತಿ ಆಗುತ್ತಲ್ಲ ಸ್ಟಾರ್ಟಿಂಗ್ ಅಟೆಂಪ್ಟ್, ಅದರಲ್ಲಿ ಪ್ರಥಮ ಪ್ರವೃತ್ತಿ, ದ್ವಿತೀಯ ತೃತೀಯಾದಿ ಪ್ರವೃತ್ತಿಗಳಲ್ಲಿ ದೇವರೇ ಬರಬೇಕು, ಅವರಿಗೆ ಎಲ್ಲ ದೇವರೇ ಮಾಡಿಸ್ಬೇಕು, ಜೀವನಿಗೇನಿಲ್ಲ. ಆದರೆ ಈ ಮೊದಲನೇ ಅಟೆಂಪ್ಟಲ್ಲಿ ದೇವರು ಬೇಕಾಗಿಲ್ಲ, ಜೀವನೇ ಮಾಡ್ತಾನೆ ಅಂದರು. ಅವಾಗ ಉತ್ತರ ಕೊಡ್ತಾರೆ ಚಂದ್ರಿಕಾದಿಯಲ್ಲಿ, ಅಲ್ಲಯ್ಯ ಮೊದಲನೇ ಅಟೆಂಪ್ಟ್ ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇದ್ರೆ ಎರಡನೇದಕ್ಕೆ ದೇವರ್ಯಾಕೆ, ನೀನೇ ಮಾಡ್ಕೋಬೋದಲ್ಲ. ಅಲ್ಲ, ಈ ವಿಧಿ ನಿಷೇಧ ಶಾಸ್ತ್ರಕ್ಕೆ ಸಾರ್ಥಕ್ಯ ಬರಬೇಕಾದ್ರೆ ಚೂರಾದರೂ ಸ್ವಾತಂತ್ರ್ಯ ಇರಬೇಕಲ್ಲ ಜೀವನಿಗೆ ಅಂತ ಕೇಳ. ಅಂದ್ರೆ ಸ್ವಾತಂತ್ರ್ಯ ಇದ್ದವನಿಗೇನೆ ವಿಧಿ ನಿಷೇಧ ಶಾಸ್ತ್ರ ಬದ್ಧತ್ವ, ಅಂದ್ರೆ ವಿಧಿ ನಿಷೇಧ ಶಾಸ್ತ್ರಕ್ಕೆ ಬದ್ಧನಾಗೋದು ಯಾವಾಗ? ಚೂರಾದರೂ ಸ್ವಾತಂತ್ರ್ಯ ಇದ್ರೇನೆ ಅಂತ ಅವರು ಉತ್ತರ ಕೊಟ್ರೆ, ಅದಕ್ಕೆ ಉತ್ತರ ಕೊಡ್ತಾರೆ, ವಿಧಿ ನಿಷೇಧ ಶಾಸ್ತ್ರ ನಿಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ, ಅದರಿಂದ ಬದ್ಧನಾಗಬೇಕಾದ್ರೆ, ಸ್ವಾತಂತ್ರ್ಯ ಬೇಕು ಅಂತ ನೀ ಹೇಳೋದಾದ್ರೆ ದೇವರಿಗೆ ಹೇಳು ಅಂತ ಹೇಳ್ತಾರೆ. ಅವನು ಪೂರ್ಣ ಸ್ವತಂತ್ರ ಅಲ್ಲ, ನಿನಗೆ ವಿಧಿ ನಿಷೇಧ ಶಾಸ್ತ್ರದಿಂದ ಕಟ್ಟಿ ಹಾಕೋದು, ಅದು ಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಸ್ವಾತಂತ್ರ್ಯ ಬೇಕು ಅಂದ್ರೆ ದೇವರಿಗೆ ಹೇಳಯ್ಯ ಅಂತ ಹೇಳ್ತಾರೆ. ಹೇಳಲಿಕ್ಕಾಗಲ್ಲ. ಹಾಗೆ ಜೀವ ಶುದ್ಧ ಅಸ್ವತಂತ್ರನಾದ್ದರಿಂದಲೇನೆ, ಚೂರು ಸ್ವಾತಂತ್ರ್ಯ ಇಲ್ಲದ್ದರಿಂದಲೇನೆ ಜೀವನಿಗೆ ವಿಧಿ ನಿಷೇಧ ಶಾಸ್ತ್ರಬದ್ಧತ್ವ ಎಂಬುದನ್ನು ಚೆನ್ನಾಗಿ ಜಳುಪಿಸಿ ಕೊಡುತ್ತಾರೆ. ಸರಿ, ಸಮಯ ಆಯ್ತನು ಆಚಾರ್ಯ ಬಂದ್ರ? 5 ನಿಮಿಷ. ಸರಿ, ಅವಾಗ ಹೇಳ್ತಾರೆ, ಸರಿ ಚೆನ್ನಾಗಿದೆ, ವಿಧಿ ನಿಷೇಧ ಶಾಸ್ತ್ರಗಳಿಗೆ ಸಾರ್ಥಕ್ಕೆ ಹೇಗೆ ಕೊಡಿಸಿದ್ದಾಯಿತು? ಜೀವ ಶುದ್ಧ ಸ್ವತಂತ್ರನೇ, ದೇವರೇ ಜೀವನೊಳಗಿದ್ದು ವಿಧಿಯನ್ನು ಗ್ರಹಣ ಮಾಡುವಂತೆ ಮಾಡುತ್ತಾನೆ, ಇಚ್ಛೆಯನ್ನು ಹುಟ್ಟಿಸ್ತಾನೆ, ಅವನೇ ಪ್ರಯತ್ನವನ್ನು ಭಗವಂತ ಮಾಡಿಸ್ತಾನೆ. ಯಾವುದಕ್ಕೂ ಜೀವನದಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲ ಎಂಬುದೇ ಸ್ಪಷ್ಟವಾದ ಶಾಸ್ತ್ರದ ತಾತ್ಪರ್ಯ ಆಗ್ತಾ ಇದೆ. ಇಂಥ ಕಾಲಕ್ಕೆ ಇನ್ನೂ ಕೆಲವೆಲ್ಲ ಸಂಶಯಗಳಲ್ಲಿ ಬರ್ತಾ ಬರುತ್ತೆ. ಆ ಸಂಶಯಗಳಲ್ಲಿ ಏನದು? ಒಂದು, ವಿಧಿ ನಿಷೇಧ ಶಾಸ್ತ್ರ ಸಾರ್ಥಕ್ಕೆ ಹೇಗೆ ಕೂಡಿಸಬೇಕು ಎಂಬುದು ಹೀಗೆ ಪರಿಹಾರ ಆಯಿತು, ಚೆನ್ನಾಗಿ ಪರಿಹಾರ ಮಾಡಿಬಿಟ್ರಲ್ಲಿ. ಇನ್ನು ಕೆಲವೇನು ಬರ್ತಾ ಇವೆ ಅಂದರೆ, ಈ ಪ್ರಯತ್ನ ಎಂಬುದು ಜೀವನಿಗಿದ್ದೇ ಇದೆ, ಅದು ಅವನೇ ಮಾಡಬೇಕಲ್ಲ ಅಂತ ಈ ಶಾಸ್ತ್ರದ ನುಡಿಗಲ್ಲೆಲ್ಲ ಎಲ್ಲ ಕಡೆ ಕೂಡ ಕುರು ಕುರು ಅಂತಲೇ ಬರುತ್ತೆ, ಕುರು ಕುರು ಅಂತಲೇ ಬರುತ್ತೆ. ಅಷ್ಟೇ ಅಲ್ಲ, ವಿಧಿ ನಿಷೇಧ ಶಾಸ್ತ್ರವು ಹೊರಟದ್ದು ಹೇಗೆ? ಒಂದು ವೇಳೆ ದೇವರೇ ಎಲ್ಲ ಮಾಡಿಸೋದಾದರೆ, ದೇವರೇ ಎಲ್ಲ ಗ್ರಹಣ ಮಾಡಿಸೋದಾದರೆ, ವಿಧಿ ನಿಷೇಧ ಶಾಸ್ತ್ರ ಜೀವನಿಗೆ ನೀ ಮಾಡು ನೀ ಮಾಡು ಅಂತ ಹೇಗೆ ಹೇಳುತ್ತೆ? ದೇವರು ನಿನ್ನಿಂದ ಮಾಡಿಸಲಿ ಅಂತ ಹೇಳಬೇಕಷ್ಟೆ. ಸಂಧ್ಯಾ ವಂದನೆ ಮಾಡು ಅಂತ ಹೇಳಬಾರದು, ದೇವರು ನಿನ್ನಿಂದ ಸಂಧ್ಯಾ ವಂದನೆ ಮಾಡಿಸಲಿ ಅಂತ ಹೇಳಬೇಕು. ಹಾಗೆ ಹೇಳ್ತಾ ಇಲ್ಲ. ಆದ್ದರಿಂದ ವಿಧಿ ನಿಷೇಧ ಶಾಸ್ತ್ರ ಜೀವನಿಗೆ ಹೇಳಿದ್ದು, ಅದರಿಂದ ಅವನೇ ಗ್ರಹಣ ಮಾಡಬೇಕಾಗುತ್ತೆ. ಆದ್ದರಿಂದ ಚೂರು ಸ್ವಾತಂತ್ರ್ಯ ಜೀವನಿಗೆ ಬಿಟ್ಟಿದ್ದಲ್ಲ ಅಂತ ಮತ್ತ ಇಲ್ಲಿ ಸೆಳೆತ, ಆಚೆಯೇ ಒಂದು ಹಗ್ಗ ಅವರು, ಒಂದು ಹಗ್ಗ ಇವರು ಅಂತ ಈ ಸೆಳೆತ ಬರ್ತಾ ಇರುತ್ತೆ. ಅವಾಗ ಹೇಳ್ತಾರೆ, ಇಲ್ಲಯ್ಯ ಭಗವಂತನೇ ಶುದ್ಧ ಸ್ವತಂತ್ರ, ಅವನೇ ಜೀವನದಲ್ಲಿ ನಿಂತು ಎಲ್ಲ ಗ್ರಹಣ ಮಾಡಿಸೋದು, ಎಲ್ಲ ವಿಧಿ ನಿಷೇಧ ಶಾಸ್ತ್ರವನ್ನು ಗ್ರಹಣ ಮಾಡಿಸೋದು. ಆ ಪ್ರಶ್ನೆ ಏನು ಬಂತು? ಎಲ್ಲ ವಿಧಿ ನಿಷೇಧ ಶಾಸ್ತ್ರ ಪ್ರವೃತ್ತಿ ಆಗಬೇಕಾದ್ರೆ ಜೀವನೇ ಗ್ರಹಣ ಮಾಡಬೇಕಲ್ಲ ಅಂದರೆ, ಜೀವನೇ ಬೇಕಾಗಿಲ್ಲ, ದೇವರು ಗ್ರಹಣ ಮಾಡಿಸಿ ಸಾಕು. ಮತ್ತಂತಹ ಕಾಲಕ್ಕೆ ನೀ ಮಾಡು ಅಂತ ಯಾಕೆ ಬಂತು ಅಂದಾಗ, ನಮ್ಮಲ್ಲಿ ಇರೋದು ಒಂದೇ ಪುಸ್ತಕ, ಎಲಿಮೆಂಟ್ರಿ ಕ್ಲಾಸ್ ಅವ್ರಿಗೂ ಒಂದೇ ಪುಸ್ತಕ, PhDವರೆಗೂ ಒಂದೇ ಪುಸ್ತಕ, ಅವರವರು ತಕ್ಕಂತೆ ಅರ್ಥ ಮಾಡಿಕೊಳ್ಳೋದೇ ವ್ಯತ್ಯಾಸ ಆಗ್ತಾ ಇದೆ. ಇದು ವೇದಾಂತ ಶಾಸ್ತ್ರದ ವಿಶೇಷ. ಅದೇ ಪುಸ್ತಕ ಓದ್ತೀವಿ ಎಲಿಮೆಂಟರಿ ಸ್ಟೇಜ್ ಅಲ್ಲವರು, ಅವರು ಅದನ್ನು ಓದಿದ ಕೂಡಲೇ ಹಾಗೇ ಇರ್ತಾರೆ. PhD ಲೆವೆಲ್ ಅವರು ಅದನ್ನು ಓದ್ತಾರೆ, ಅವ್ರ ಲೆವೆಲ್ಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಉಪದೇಶ ಕೊಡಬೇಕಾದ್ರೆ ಅಧಿಕಾರಿಗಳು ಮೂರು ರೀತಿಯಾಗಿ ವಿಭಾಗ ಆಗುತ್ತೆ. ಅಂದರೆ ಏನೂ ಗೊತ್ತಿಲ್ಲದವರು, ಗೊತ್ತೂ ಗೊತ್ತಿಲ್ಲದವರು, ಪೂರಾ ಗೊತ್ತಿದ್ದವರು ಅಂತ ಮೂರು ರೀತಿ ಆಗುತ್ತೆ. ಏನು ಗೊತ್ತಿರೋದವರು ಇರ್ತಾರೆ, ಎಲ್ಲ ರೋಡ್ನಲ್ಲಿ ಹೋಗೋರು ಇರ್ತಾರೆ, ಸಾಮಾನ್ಯ ಇವಾಗೆ ಎಲ್ಲ ಈ ಶಾಸ್ತ್ರಕ್ಕೆ ಪ್ರವೇಶ ಮಾಡುವವರು ಎಲ್ಲ ಇರ್ತಾರೆ, ಅವರಿಗೇನು ಹೇಳಬೇಕು ಅಂದರೆ ನೀ ಮಾಡು ಅಂತ ಹೇಳಬೇಕು. ಅಲ್ಲ, ಮತ್ತೆ ಬುಡಕ್ಕೆ ಬರುತ್ತಲ್ಲ, ನೀ ಮಾಡು ಅಂತ ಹೇಳಿದ್ರು ದೇವರೇ ಮಾಡಿಸ್ಬೇಕಲ್ಲ ಅಂದರೆ ಅದು ಹೇಗೆ ನಡೆಯುತ್ತೆ? ಅದು ಹೇಳ್ತಾರೆ, ಶಾಸ್ತ್ರದಲ್ಲಿ ನಿಂತು ಭಗವಂತನೇ ನೀ ಮಾಡು ಅಂತ ಹೇಳುತ್ತಾನೆ. ಈ ಏನೂ ಗೊತ್ತಿಲ್ಲದ ವ್ಯಕ್ತಿ, ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲದ ವ್ಯಕ್ತಿ ಇರ್ತಾನಲ್ಲ, ಅವನಲ್ಲಿ ಭಗವಂತನೇ ಇರ್ತಾನಲ್ಲ. ಶಾಸ್ತ್ರ ಅಂತ ಸತ್ಯ, ಅದು ಒಂದೇ ಹೇಳಬೇಕು, ಎರಡು ಮಾತಲ್ಲ. ಇವರು ತಕ್ಕಂತೆ ಇವರಿಗೆ ಅವರು ತಕ್ಕಂತೆ ಹೇಳಿದ್ರೆ ಶಾಸ್ತ್ರ ಯಾಕಾಗುತ್ತೆ? ಆದರೆ ಈ ಬೇಸಿಕ್ ಲೆವೆಲಲ್ಲಿ ಇದ್ದವನಿಗೆ ಭಗವಂತ ಒಳಗೆ ತಾನೇ ಇರ್ತಾನೆ. ತಾನೇ ಸಂಧ್ಯಾ ವಂದನೆ ಮಾಡು, ಹುಡುಗ ಆಚಾರ ಹೇಳಿದ್ರು ಸಂಧ್ಯಾ ವಂದನೆ ಮಾಡು ಅಂದ್ರು. ಅವ ಕೇಳುತ್ತಾನೆ, ನಾ ಸಂಧ್ಯಾ ವಂದನೆ ಮಾಡಬೇಕು ಅಂತ ತಿಳಿತಾನೆ, ತಾನು ಸಂಧ್ಯಾ ವಂದನೆ ಮಾಡುತ್ತಾನೆ, ನಾ ಮಾಡಿದೆ ಅಂತ ಕೃಷ್ಣಾರ್ಪಣ ಬಿಡುತ್ತಾನೆ. ಹೌದಲ್ಲೋ? ಇಷ್ಟು ಒಳಗೆ ಹೇಗಿರುತ್ತೆ? ಒಳಗೆ ಭಗವಂತ ಇರ್ತಾನೆ, ಈ ನೀ ಸಂಧ್ಯಾ ವಂದನೆ ಮಾಡು ಎಂಬ ಮಾತನ್ನ ದೇವರೇ ಗ್ರಹಣ ಮಾಡುವಂತೆ ಮಾಡುತ್ತಾನೆ. ದೇವರೇ ಗ್ರಹಣ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಡಲ್ಲ. ಹೇಗೆ ಗ್ರಹಣ ಮಾಡಿಸ್ತಾನೆ? ನಾ ಮಾಡಬೇಕು ಅಂತ ಗ್ರಹಣ ಮಾಡಿಸ್ತಾನೆ. ಗ್ರಹಣ ಮಾಡಿಸಿದ ಮೇಲೆ ಸಂಧ್ಯಾ ವಂದನೆ ಮಾಡಬೇಕಲ್ಲ. ಅವನ ಸರಿ, ನಾ ಮಾಡಬೇಕು, ನಾ ಮಾಡಬೇಕು, ನಾ ಮಾಡ್ತಾ ಇದ್ದೀನಿ ಅಂತ ತಾನೇ ಮಾಡಿಸ್ತಾನೆ. ಕೊನೆಗೆ ನಾ ಮಾಡಿದೆ ಅಂತ ತಿಳುವಳಿಕೆ ಕೊಟ್ಟು ತಾನೇ ಕೃಷ್ಣಾರ್ಪಣ ಬಿಡಿಸ್ತಾನೆ. ಇದು ವಿಧಿ ನಿಷೇಧ ಶಾಸ್ತ್ರ ಸಾಮಾನ್ಯ ಜನರಿಗೆ ಅಪ್ಲೈ ಆಗುವ ರೀತಿ. ಅವರಿಗೇನು ಹೇಳಬೇಕು? ಇನ್ನ ಭಗವಂತ ಅವರಿಗೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಡಲಿಲ್ಲಲ್ಲ, ಅದಕ್ಕೆ ಅವರಿಗೆ ನೀ ಮಾಡು ಅಂತಲೇ ಉಪದೇಶ. ಇನ್ನ ಎರಡನೇ ಸ್ಟೇಜ್ ಬರುತ್ತಲ್ಲ, ಚೂರು ಗೊತ್ತಿರುತ್ತೆ ಗೊತ್ತಿಲ್ಲ. ಯಾರು ನಾವು? ಹೇಗೆ ನಮ್ಮೊಳಗೆ ನಿಲ್ತಾನೆ, ಇದು ಮಾಡಬೇಕು ಅಂತ ಉಪದೇಶ ಕೊಡಿಸಿದಾಗ, ಉಪದೇಶ ಸ್ವಾಮಿ ಕೊಡಿಸಿದ, ನಾವು ದೇವರು ಮಾಡಿಸ್ತಾನೆ ಅಂತ ಸಂಕಲ್ಪ ಮಾಡೋ ಕಾಲಕ್ಕೆ ನಾ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ, ಕೃಷ್ಣಾರ್ಪಣ ಬಿಡೋ ಕಾಲಕ್ಕೆ ದೇವ ಮಾಡಿಸಿದ ಅಂತ, ಈ ಮಧ್ಯೆ ಇರ್ತೀವಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ, ಈ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದರೆ ಈ ಟ್ರಾನ್ಸಿಟ್, ಹಾಗೂ ಇಲ್ಲ ಹೀಗೂ ಇಲ್ಲ, ಪೂರಾ ಅಧ್ವಾನ ಇಲ್ಲ, ಪೂರಾ ಮೇಲಕ್ಕೂ ಬರಲಿಲ್ಲ. ತಿಳುವಳಿಕೆ ಏನೋ ಇದೆ, ಪ್ರವಚನಗಳು ಕೇಳಿ ಪಾಠಗಳು ಕೇಳಿ ಅಪ್ಲಿಕೇಶನ್ ಆಗುವಾಗ ಯಾಕಾಗ್ತಾ ಇಲ್ಲ ಅಂದರೆ, ತಿಳುವಳಿಕೆ ಬರಲಿಕ್ಕೆ ಬೇಕಾದಷ್ಟು ಪುಣ್ಯ ಕೂತಿದೆ, ಅನುಷ್ಠಾನಕ್ಕೆ ಬರಲಿಕ್ಕೆ ಪಾಪ ಅಡ್ಡಿ ಕೂತಿದೆ. ಅದಕ್ಕೆ ದೇವರೇ ತಿಳಿಸ್ತಾನೆ, ದೇವರೇ ಮರೆಸ್ತಾನೆ, ದೇವರೇ ತಿಳಿಸ್ತಾನೆ, ಅನುಷ್ಠಾನಕ್ಕೆ ಕೊಡಿಸಿದಾಗ ತಿಳಿದದ್ದನ್ನು ಮರೆಸ್ತಾನೆ, ಅವರಿಂದ ಹೇಗೆ ಮಾಡಿಸ್ತಾನೆ. ಅದಕ್ಕೆ ಇದು ಸರಿಯಾಯಿತು. ಇನ್ನು ಜ್ಞಾನಿಗಳ ಲಕ್ಷಣ ಏನು? ಅವರಿಗೂ ದೊಡ್ಡವರು, ಅವರ ದೊಡ್ಡವರು ಹೀಗೆ ಮಾಡಯ್ಯ ಅಂತ ಉತ್ತರ ಕೊಡ್ತಾರೆ. ಅವರು ಕೂಡ ನಿನ್ನಿಂದ ಮಾಡಿಸಲಿ ದೇವರು ಅಂತ ಉಪದೇಶ ಕೊಡಲ್ಲ, ಅವರು ಕೂಡ ನೀನೇ ಮಾಡು ಅಂತ ಹೇಳ್ತಾರೆ. ಆವಾಗ ಆ ದೊಡ್ಡವರು ಹೇಗೆ ಮಾಡುತ್ತಾರೆ, ಒಳಗೆ ಭಗವಂತ ಹೇಗೆ ಮಾಡಿಸ್ತಾನೆ? ಅವರಿಂದ ಸ್ವಾಮಿ ಉಪದೇಶ ಕೊಡಿಸ್ತಾ ಇದ್ದಾನೆ ಅಂತ ಗ್ರಹಣ ಮಾಡಿಸಿ, ಮಾಡಿಸೋ ಕಾಲಕ್ಕೆ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ದೇವರೇ ಮಾಡಿಸ್ತಾರೆ. ಕೃಷ್ಣಾರ್ಪಣ ಬಿಡಿಸುವಾಗಲೂ ಸ್ವಾಮಿ ಬಿಡಿಸ್ತಾ ಇದ್ದಾನೆ ಅಂತ ಎಚ್ಚರಪೂರ್ವಕವಾಗಿ ಬಿಡಿಸುವಂತೆ ದೇವರೇ ಮಾಡುತ್ತಾರೆ. ಇದು ಮೂರು ಸ್ಟೇಜು. ಎಲ್ಲರಿಗೂ ಸೇರಿ ಒಂದೇ ಉಪದೇಶ ಬಂದರೆ, ಕಾಮನ್ ಆಗಿದ್ರೆ ಹೇಗಿರಬೇಕು? ಹೀಗೆ ಬರ್ತಾ ಇದೆ. ಅದಕ್ಕೆ ಶಾಸ್ತ್ರದಲ್ಲಿ ಕುರು ಕುರು ಇತ್ಯಾದಿಗಳು ಬಂದಾಗ ಈ ಥರ ಅರ್ಥ ಮಾಡಬೇಕು. ಅಷ್ಟು ಬಂದಷ್ಟು ಮಾತ್ರಕ್ಕೆ ಜೀವನಿಗೆ ಸ್ವಾತಂತ್ರ್ಯ ಕಲ್ಪನೆ ಮಾಡಲಿಕ್ಕೆ ಹೋಗಬಾರದು ಅಂತ ಆಳವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಈ ವಿಚಾರವನ್ನು ನಾಳೆ ಮತ್ತು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.